ಕಾಮ್ಯಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರ್ಮೇ ಮಾನಲಕ್ಷಣಂ ಅಶೇಷ ಗುರುಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಲಕ್ಷಣದ ಲಕ್ಷಣವನ್ನು ಹೇಳಿ ಆಮೇಲೆ ಲಕ್ಷಣ ಯಾವಾಗಲೂ ಕೂಡ ಏನಾಗಿರಬೇಕು, ದೋಷರಹಿತವಾಗಿರಬೇಕು. ಲಕ್ಷಣದ ದೋಷಗಳು ಮೂರು: ಅಸಂಭವ, ಅವ್ಯಾಪ್ತಿ ಮತ್ತು ಅತಿವ್ಯಾಪ್ತಿ ಅಂತ ಹೇಳಿ. ಅಸಂಭವ ಅನ್ನೋ ದೋಷವನ್ನು ಹೊಂದಿರತಕ್ಕಂತಹ ಲಕ್ಷಣಕ್ಕೆ ಅಸಂಭವಿ ಅಂತ ಕರೀತಾರೆ. ಅದೇ ರೀತಿ ಅತಿವ್ಯಾಪ್ತಿ ಅನ್ನೋ ದೋಷ ಹೊಂದಿದ್ರೆ ಅತಿವ್ಯಾಪಕ ಅಂತ ಕರೀತಾರೆ. ಅವ್ಯಾಪ್ತಿ ದೋಷ ಹೊಂದಿದ್ರೆ ಅವ್ಯಾಪಕ. ಈ ರೀತಿ ಲಕ್ಷಣದ ಮೂರು ದೋಷಗಳು, ಅದರಿಂದಾಗಿ ಲಕ್ಷಣ ಪರ ಹೆಸರುಗಳು. ದುರ್ಲಕ್ಷಣದ ಹೆಸರುಗಳು ಮೂರು. ಲಕ್ಷ ಅಂದ್ರೆ ಯಾವುದು? ಯಾವುದರ ಲಕ್ಷಣವನ್ನು ಹೇಳ್ತಾರೆ ಅದು ಲಕ್ಷ. ಎಸ್ ಲಕ್ಷಣ ಮುಚ್ಚತೆ ತಲ್ಲಕ್ಷ್ಯಂ. ಆಮೇಲೆ ಅಲಕ್ಷ್ಯಗಳು ಅಂದ್ರೇನು? ಲಕ್ಷ್ಯವಲ್ಲದ್ದೆಲ್ಲ ಏನದು? ಅಲಕ್ಷ. ಲಕ್ಷ್ಯವಲ್ಲದ್ದೆಲ್ಲ ಅಲಕ್ಷನೆ. ಅದೆಲ್ಲ ತಿಳಿಸಿ ಮುಂದೆ ಪ್ರಮಾಣದ ಲಕ್ಷಣವನ್ನು ಹೇಳಿದರು. ಏನಂತ? ಯಥಾರ್ಥಂ ಪ್ರಮಾಣಂ. ಪ್ರಮಾಣದ ಲಕ್ಷಣ ಯಥಾರ್ಥಂ ಪ್ರಮಾಣಂ. ಯಥಾರ್ಥಂ ಮತ್ತು ಪ್ರಮಾಣಂ, ಇದರಲ್ಲಿ ಯಥಾರ್ಥಂ ಅನ್ನೋದೇನು? ಲಕ್ಷಣೋಕ್ತಿ. ಲಕ್ಷಣೋಕ್ತಿ. ಆಮೇಲೆ ಪ್ರಮಾಣಂ ಅನ್ನೋದೇನು? ಲಕ್ಷೋಕ್ತಿ. ಲಕ್ಷ್ಯವನ್ನು ಹೇಳ್ತಕ್ಕಂಥದ್ದು ಅದು, ಲಕ್ಷಣವನ್ನು ಹೇಳ್ತಕ್ಕಂಥದ್ದು ಇದು. ಆಮೇಲೆ ಇಲ್ಲಿ ಯಥಾರ್ಥಂ ಪ್ರಮಾಣಂ ಅಂತ ಹೇಳಿದರು. ಅದಕ್ಕೆ ಅರ್ಥ ಏನಂತ ಹೇಳಿದರು? ಯಥಾರ್ಥಂ ಶಬ್ದಕ್ಕೆ ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ ಅಂತ ಹೇಳಿದರು. ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ. ಬರೀ ಅರ್ಥ ವಿಷಯೀಕಾರಿ ಅಂದರೆ ಏನಾಗ್ತಿತ್ತು? ಅತಿವ್ಯಾಪ್ತಿ ಬರ್ತಿತ್ತು. ಯಾವುದರಲ್ಲಿ? ಸಂಶಯ ಮತ್ತು ವಿಪರ್ಯಗಳಲ್ಲಿ. ಸಂಶಯ ಮತ್ತು ವಿಪರ್ಯಗಳಲ್ಲಿ ಏನು ಬರ್ತಿತ್ತು? ಬರೀ ವಿಷಯಕಾರಿತ್ವ ಅಂದರೆ ಯಥಾರ್ಥ ಆಗ್ಬೋದು, ಯಥಾರ್ಥ ಏನು ಬೇಕಾದಾಗಬಹುದಾಗಿತ್ತು. ಯಥಾರ್ಥ ಅಂತ ಹೇಳಿದ್ರೆ ಏನಾಯ್ತಾಗ? ಸಂಶಯ ವಿಪರ್ಯಗಳಲ್ಲಿ ಏನು ಬರಲಿಲ್ಲ? ಅತಿವ್ಯಾಪ್ತಿ ಅನ್ನೋ ದೋಷ ಬರಲಿಲ್ಲ. ಆಮೇಲೆ ಬರೀ ಯಥಾವಸ್ಥಿತ, ಯಥಾವಸ್ಥಿತ ಪ್ರಮಾಣ ಬಂದರೆ ಏನಾಗ್ತಿರೋದು? ಯಾವುದರಲ್ಲಿ ಏನಾಗ್ತಿತ್ತು? ಪ್ರಮೇಯದಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು. ಯಥಾವಸ್ಥಿತ ಇರೋದು ಹೇಗೆ? ಇರೋದಷ್ಟೇ ಅದು, ತಿಳಿಸ್ಕೊಡೋದಲ್ಲ, ಬರೀ ಇರೋದಷ್ಟೇ. ಅದಕ್ಕೇನು ಹೇಳಿದಾಗ ಯಥಾವಸ್ಥಿತ ಅರ್ಥ ವಿಷಯಕಾರಿ ಪ್ರಮಾಣಂ ಅಂತ ಹೇಳಿದರು. ಅಷ್ಟೆಲ್ಲ ತಿಳಿಸಿದ್ದಾರೆ. ಅರ್ಥ ವಿಷಯಕಾರಿತ್ವ ಮಾತ್ರ ಸಂಶಯ ಉಪರಿ ಅಸಾಧಾರಣ್ಯಾತ್ ವಿಶೇಷಣ ಉಪಾದಾನಂ ಅರ್ಥ ವಿಷಯಕಾರಿತ್ವೇನೈವ ಪ್ರಮೇಯಾದಿ ವಿರಾಸಃ. ಪ್ರಮೇಯ ಅಂದ್ರೇನು? ವಸ್ತು. ಪ್ರಮಾ ವಿಷಯ ಪ್ರಮೇಯಂ. ಆಮೇಲೆ ವಸ್ತುವನ್ನು ತಿಳಿದವನೇನಾಗ್ತಾನೆ? ಪ್ರಮಾತ ಅಂತಾಗ್ತಾನೆ. ಆರ್ಯತೆ ಇತ್ಯರ್ಥೋ ಜ್ಞೇಯ ಮುಚ್ಚತೆ. ಈಗ ಒಂದು ಪ್ರಶ್ನೆ ಬಂತು. ಅರ್ಥ ಅಂದರೆ ಅನೇಕ ಅರ್ಥಗಳಿದೆ. ಅರ್ಥ ಅಂದ್ರೇನು? ಇವತ್ತು ಅರ್ಥಶಾಸ್ತ್ರ ಅಂದ್ರೇನು? ಹಣ ಅಂತ ಅರ್ಥ. ಅರ್ಥ ಅಂದ್ರೆ ಹಣ. ಇನ್ನು ಅರ್ಥ ಏನು? ಕಿವರ್ಥಂ ಆಗತಃ, ಯಾತಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರೆ ಅರ್ಥ ಅಂದ್ರೆ ಏನಲ್ಲಿ? ಪ್ರಯೋಜನ. ಪ್ರಯೋಜನ. ಅರ್ಥ ಅಂದ್ರೆ ಪ್ರಯೋಜನ. ಅರ್ಥ ಅಂದ್ರೆ ಹಣ. ಆಮೇಲೆ ಅರ್ಥ ಅಂತ ಹೇಳಿದ್ರೆ ಇನ್ನೊಂದೇನು? ಪುರುಷಾರ್ಥ. ಅಲ್ಲೆಲ್ಲ ಅನೇಕ ರೀತಿ ಉಪಯೋಗಿಸ್ತಾರೆ. ನೀವೇನಂತ ಉಪಯೋಗಿಸಿದ್ದೀರಿ ಇಲ್ಲಿ ಇದನ್ನ? ಇಲ್ಲಿ ಅರ್ಥ ಅಂದ್ರೆ ಏನಂತ ಅರ್ಥ? ಇಲ್ಲಿ ಇಲ್ಲಿ ಅರ್ಥ ಅಂದ್ರೆ ಏನಂತ ಅರ್ಥ? ಜ್ಞೇಯ. ಅರ್ಥ ಅಂದ್ರೆ ಜ್ಞೇಯ. ಅರ್ಥ ಅಂದ್ರೆ ಜ್ಞೇಯ ಎಲ್ಲಿಂದ ಬಂತು? ಡಿಕ್ಷನರಿ ಎಲ್ಲ ಅರ್ಥಗಳೇ ಇದೆ ಅದಕ್ಕೆ. ಅರ್ಥಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಅರ್ಥಕ್ಕೆ ಅರ್ಥ ನೀವೇನಂತ ಇಟ್ಕೊಂಡಿದ್ದೀರಿ? ಈಗ ಜ್ಞೇಯ ಅಂತ ಇಟ್ಕೊಳ್ಳಿ, ತಿಳಿಯಲು ಪಡೋದು ಅಂತ ಇಟ್ಕೊಂಡಿದ್ದೀರಿ. ಯಥಾವಸ್ಥಿತ ಅರ್ಥ ವಿಷಯ ಕಾರ್ಯತ್ವ ಪ್ರಮಾಣದ ಲಕ್ಷಣಂ ಅಂತ ಹೇಳಿದ್ದೀರಿ. ಅರ್ಥ ಶಬ್ದಕ್ಕೆ ಇಲ್ಲಿ ಪ್ರಮೇಯ ಅಂತ ಅರ್ಥ ಹೇಗೆ ಇಟ್ಕೊಂಡು ಎಲ್ಲಿಂದ ಬಂತು ಅಂದರೆ ಅರ್ಯತ ಇತ್ಯರ್ಥೋ ಜ್ಞೇಯ ಮುಚ್ಚತೆ. ಅರ್ಯತೆ ಇತಿ ಅರ್ಥ ಜ್ಞೇಯಂ. ಅರ್ಯತೆ ಅಂದ್ರೆ ರೂಗತವಂತ ಧಾತು, ಧಾತುನಿಂದ ಬಂದಿದೆ. ಜ್ಞಾಯತೆ ಅಂತ ಅರ್ಥ. ಯಾವುದು ತಿಳಿಯಲ್ಪಡುತ್ತದೋ ಅದು ಅರ್ಥ, ಯಾವುದು ತಿಳಿಯಲ್ಪಡುವುದೋ ಅದು ಅರ್ಥ ಅಂತ ಇಲ್ಲಿ ಇಟ್ಕೊಂಡಿರೋದ್ರಿಂದ ಅರ್ಥ ಎಜುಕೃತ ಏನಾಯ್ತಾಗ? ಜ್ಞೇಯ ಅಂತ ಅರ್ಥ ಅಂದ್ರೆ ಜ್ಞೇಯ. ಸೊ ಯಥಾರ್ಥಂ ಪ್ರಮಾಣಂ ಶಬ್ದದೊಳಗೆ ಅರ್ಥಕ್ಕೆ ಜ್ಞೇಯ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತಾಗುತ್ತದೋ? ಯಥಾರ್ಥಂ ಪ್ರಮಾಣಂ. ಅರ್ಥದ ಜಾಗದಲ್ಲಿ ಅರ್ಥ ಎಜುಕೊಟ್ಟು ಜ್ಞೇಯ ಆದ್ದರಿಂದ ಜ್ಞೇಯ ಅಂತ ಹಾಕಿ ಅದನ್ನು ಓದಿರಿ ಅಂತ ಓದ್ಬೋದಾಗ ಯಥಾ ಜ್ಞೇಯಂ ಪ್ರಮಾಣಂ. ಯಥಾ ಜ್ಞೇಯಂ ಪ್ರಮಾಣಂ. ವಸ್ತು ಹೇಗಿರುತ್ತೋ ಹಾಗೆ ತಿಳಿಸ್ಕೊಡೋದಕ್ಕೆ ಏನಂತ ಕರೀತಾರೆ? ಪ್ರಮಾಣ ಅಂತ ಕರೀತಾರೆ. ಅಥೋ ನ ಗಮ್ಯ ವಿಷಯ ಕಾರ್ಯಗತೋ ಅತಿವ್ಯಾಪ್ತಿ. ಆದ್ದರಿಂದನೇ ಅರ್ಥ ಅರ್ಥ ಅಂತ ಹೇಳಿದರೆ ಗಮ್ಯ ವಿಷಯ ಕಾರ್ಯ ಅರ್ಥ. ಉದಾಹರಣೆಗೆ ಗ್ರಾಮಂ ಗತ ಅಂತ ಹೇಳ್ತೇವೆ, ಗ್ರಾಮಕ್ಕೆ ಹೋದ. ಅಲ್ಲಿ ಹೋಗಿದ ಊರು ಯಾವುದು? ಗ್ರಾಮ. ಅದರಲ್ಲಿ ಅತಿವ್ಯಾಪ್ತಿ ಬರುತ್ತೋ ಅಂತ ಹೇಳಿದರೆ ಬರೋದಿಲ್ಲ. ಅದಕ್ಕೆ ಯಾವುದಕ್ಕೆ ವಿಷಯ ಅಲ್ಲ, ಅದು ಗಮನಕ್ಕೆ ವಿಷಯ. ನಮ್ಗೆ ಯಾವುದು ಖುಷಿ ಆಗ್ಬೇಕಿದೀಗ? ಜ್ಞಾನಕ್ಕೆ ಖುಷಿ ಆಗ್ಬೇಕು. ಸೊ ಜ್ಞಾನಕ್ಕೆ ಖುಷಿ ಆಗ್ಬೇಕಾದ್ರಿಂದ ಇಲ್ಲಿ ಜ್ಞೇಯ ಇಜುಕೊಟ್ಟು ಅರ್ಥ ಇಜುಕೊಟ್ಟು ಜ್ಞೇಯ ಅಂತ ಐತೆ ಹೊರತು ಏನಂತ ಆಗಲಿಲ್ಲ, ಗಮ್ಯ ಅಂತ ಆಗಲಿಲ್ಲ. ಅದಕ್ಕೆ ಅಥವಾ ನಾ ಗಮ್ಯ ವಿಷಯ ಕಾರ್ಯಗತವು ಅತಿವ್ಯಾಪ್ತಿ. ಆಮೇಲೆ ಗಮ್ಯ ವಿಷಯ ಕಾರ್ಯ ಕೊಡೋದು ಯಾವುದು? ಗಮ್ಯವನ್ನು ಮುಟ್ಟಿ ತಪ್ಪಿಸ್ಕೊಡೋದು ಯಾವುದು? ಗತಿ. ಗತಿಯಿಂದ ಗಮನ, ಗಮನದಿಂದ ಗಮ್ಯ ಸಿಗುತ್ತೆ ನಮಗೆ. ಸೊ ಇಲ್ಲಿ ಗಮನದಿಂದ ಗಮ್ಯ ಸಿಗೋ ಹಾಗೆ ಇಲ್ಲಿ ಜ್ಞಾನದಿಂದ ಜ್ಞೇಯ ಸಿಗೋದ್ರಿಂದ ಜ್ಞಾನ ಅನ್ನೋದೇನದು ಜ್ಞೇಯವನ್ನು ತಿಳಿಸ್ಕೊಡೋದು. ಗಮನದಿಂದ ಗಮ್ಯವನ್ನು ಮುಟ್ಟೋ ಹಾಗೆ ಜ್ಞಾನದಿಂದ ಏನನ್ನು ಮುಟ್ತೇವೆ ನಾವೀಗ ಜ್ಞೇಯವನ್ನು ಮುಟ್ತೇವೆ. ಮುಟ್ಟೋದ್ರೆ ತಿಳಿಯೋದು ಅಂತ ಅರ್ಥ. ಮುಂದೆ ವಿಭಾಗ ಏತದೇವ ದರ್ಶಯನ್ ತದ್ವಿವಿಧಂ ತದ್ವಿಭಾಗಮಾಹ ತದ್ವಿವಿಧಂ. ಸೊ ಪ್ರಮಾಣ ಲಕ್ಷಣ ಏನಂತ ಹೇಳಿದಾಯ್ತು ಒಟ್ಟೀಗ ಯಥಾರ್ಥಂ ಪ್ರಮಾಣ. ಕೇಳಿದ ತಕ್ಷಣ ಅಂತ ಹೇಳಬೇಕು ನಮ್ಮ ಲಕ್ಷಣ ಯಾವುದು ಅಂತ ಕೇಳಿ ಯಥಾರ್ಥಂ ಪ್ರಮಾಣಂ. ಅದಕ್ಕೇನಪ್ಪ ಅರ್ಥ ಅದು ಎಕ್ಸ್ಪ್ಯಾಂಡ್ ಮಾಡಿದರೆ ಯಥಾವಸ್ಥಿತ ಅರ್ಥ ವಿಷಯೀಕಾರಿತ್ವಂ ಪ್ರಮಾಣಸ್ಯ ಲಕ್ಷಣಂ. ಯಥಾವಸ್ಥಿತ ಅರ್ಥ ವಿಷಯೀಕಾರಿತ್ವಂ ಪ್ರಮಾಣಸ್ಯ ಲಕ್ಷಣಂ ಅಂತ ಎಕ್ಸ್ಪ್ಯಾನ್ಷನ್ ಗೊತ್ತಾಯ್ತಾ. ತದ್ವಿಭಾಗವಾಹ ಪ್ರಮಾಣದಲ್ಲಿ ಎರಡು ವಿಧ, ತದ್ವಿವಿಧಂ ಆ ಪ್ರಮಾಣ ಅಂದರೆ ಎರಡು ವಿಧ. ಯಥಾವಸ್ಥಿತವಾಗಿ ವಸ್ತುವನ್ನು ತಿಳಿಸಿಕೊಡ್ತಕ್ಕಂಥ ಎರಡು ಯಾವ್ಯಾವುದು? ಪ್ರಮಾಣಾನಾಂ ಆನಂತೇಪಿ ಸಾಕ್ಷಾತ್ ಪಾರಂಪರ್ಯೇಣ ಯಥಾರ್ಥ ಜ್ಞಾಪನಾರ್ಥೋ ಅಯಂ ವಿಭಾಗ. ಪ್ರಮಾಣಗಳು ಅನಂತ, ಆದರೆ ಕಣ್ಣು ನಿಂದೆ ತಗೊಳ್ಳಿ, ಕಣ್ಣು ಕೈಕ ಪ್ರತ್ಯಕ್ಷತೆ ಎಷ್ಟಿದೆ ನಮಗೆ? ಈಗ ಐದಿದೆ, ಮನಸ್ಸು ಆರಿದೆ, ಅನೇಕ ವೆರೈಟಿಗಳಿದೆ. ಬಟ್ ಕ್ಲಾಸಿಫೈ ಮಾಡಕ್ಕೆ ಕೊಟ್ಟಿರೋದ್ರಿಂದ ಎಲ್ಲ ಪ್ರಮಾಣ ಹೇಳೋದು ಬೇರೆ, ಪ್ರಮಾಣದ ವಿಧ ಹೇಳೋದು ಬೇರೆ. ಪ್ರಮಾಣ ಎರಡು ವಿಧ, ಏನಂತ? ವಿಭಾ ಏತದೇವ ದರ್ಶಯನ್ ದ್ವೇವಿಧೆ ದರ್ಶಿ ಉದ್ದಿಶ್ಯತಿ ಕೇವಲಂ ಅನುಪ್ರಮಾಣಂಚ. ಕೇವಲಂ ಅನುಪ್ರಮಾಣಂಚ, ಕೇವಲ ಪ್ರಮಾಣಂ ಅನುಪ್ರಮಾಣಂಚ ಅಂತ ಅರ್ಥ. ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಅಂತ ಹೇಳಿ ಪ್ರಮಾಣಗಳು ಎರಡು ವಿಧ. ಈಗ ಹಾಗಿದ್ರೆ ಕೇವಲ ಅಂದ್ರೆ ಏನು, ಅನು ಅಂದ್ರೆ ಏನು ಅಂತ ಪ್ರಶ್ನೆ. ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಹೇಳಿದ್ರೆ ಕೇವಲ ಪ್ರಮಾಣ ಶಬ್ದದಲ್ಲಿ ಕೇವಲ ಅಂದ್ರೆ ಏನರ್ಥ, ಅನು ಅಂದ್ರೆ ಏನರ್ಥ? ಸಾಕ್ಷಾತ್ ಯಥಾವಸ್ಥಿತ ಅರ್ಥ ವಿಷಯಕಾರಿ ಕೇವಲ. ಸಾಕ್ಷಾತ್ ಯಥಾ ಅವಸ್ಥಿತ ಅರ್ಥ ವಿಷಯೀಕಾರಿ ಕೇವಲ. ಸಾಕ್ಷಾತ್ ಡೈರೆಕ್ಟಾಗಿ ಯಥಾ ಅವಸ್ಥಿತ ಇರತಕ್ಕಂಥ ರೀತಿಯಲ್ಲಿ ವಸ್ತುವನ್ನು ತಿಳಿಸ್ಕೊಡೋದಕ್ಕೆ ಏನಂತ ಕರೀತಾರೆ? ಕೇವಲ ಪ್ರಮಾಣ ಅಂತ ಕರೀತಾರೆ. ಡೈರೆಕ್ಟಾಗಿ ತಿಳಿಸ್ಕೊಡೋದು ಎದ್ದ ಪರಂಪರೆಯ ತಾದೃಶ ಅನುಪ್ರಮಾಣ. ಇಂಡೈರೆಕ್ಟಾಗಿ ತಿಳಿಸ್ಕೊಟ್ರೆ ಅಂತ ಕರೀತಾರೆ ಅದನ್ನು ಅನುಪ್ರಮಾಣ. ಡೈರೆಕ್ಟಾಗಿ ತಿಳಿಸ್ಕೊಟ್ರೆ ಅದು ಕೇವಲ ಪ್ರಮಾಣ, ಸಾಕ್ಷಾತ್ ಪ್ರಮಾಣ ಅನುಪ್ರಮಾಣ ಅಂತ. ಕೇವಲ ಪ್ರಮಾಣ ಸಾಕ್ಷಾತ್ ಪ್ರಮಾಣ, ಇದು ಪರಂಪರೆಯ ತಿಳಿಸ್ಕೊಟ್ರೆ ಅನುಪ್ರಮಾಣ. ಅದ್ಯಾವುದು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾಧಾನ್ಯಾಭಿಪ್ರಾಯೇಣ ಪ್ರಥಮ ಉದ್ದಿಷ್ಟ ಕೇವಲ ಲಕ್ಷಯತಿ. ಎರಡರಲ್ಲಿ ಯಾವುದು ಪ್ರಧಾನ ಇದರಲ್ಲಿ? ಕೇವಲ ಪ್ರಮಾಣ. ಯಾತಕ್ಕೆ ಡೈರೆಕ್ಟ್ ಅಂತ, ಡೈರೆಕ್ಟ್ ಬಸ್ ಇಂಡೈರೆಕ್ಟ್ ಅಂತ ಏನಾಗುತ್ತಾಗ? ಕನೆಕ್ಷನ್ ಬಸ್ ಬೇರೆ, ಡೈರೆಕ್ಟ್ ಬಸ್ ಬೇರೆ, ಯಾವ ಶ್ರೇಷ್ಠ ಅದರಲ್ಲಿ? ಡೈರೆಕ್ಟ್ ಇರೋದು. ಪ್ರಾಧಾನ್ಯಾಭಿಪ್ರಾಯೇಣ ಪ್ರಥಮ ಉದ್ದಿಷ್ಟ ಕೇವಲ ಲಕ್ಷಯತಿ. ಅಲ್ಲಿ ಹಾಗೆ ತತ್ವದಲ್ಲಿ ಹೇಳಬೇಕಾದ್ರೆ ಸ್ವತಂತ್ರ ಮೊದಲಾತಕ್ಕೆ, ಭಾವ ಮೊದಲಾತಕ್ಕೆ, ಚೇತನ ಯಾತಕ್ಕೆ ಅಂತ ಕಾರಣ ಕೊಟ್ಟರೆ ಹಾಗೆ ಎರಡು ಪ್ರಮಾಣ ಆದರೂ ಕೂಡ ಅದು ಪ್ರಮಾಣ ದರ್ಶನ ಯಾಕೆ ಹೇಳಲಿಲ್ಲ? ಕೇವಲ ಪ್ರಮಾಣ ದರ್ಶನ ಯಾತಕ್ಕೆ ಹೇಳಿದರು ಅಂದರೆ ಅದು ಪ್ರಧಾನ. ಯಾವುದ್ರ ಯಾತಕ್ಕೆ ಪ್ರಧಾನ ಅಂತ ಏನಂತ ಹೇಳಬೇಕು? ಅದಕ್ಕೆ ಪ್ರಧಾನ ಯಾತಕ್ಕೆ ಅದು ಸಾಕ್ಷಾತ್ ಹೇಳ್ಕೊಡೋದ್ರೆ ಪ್ರಮಾಣ ಅಷ್ಟೇ. ಸಾಕ್ಷಾತ್ ಹೇಳ್ಕೊಡೋದ್ರೆ ಪ್ರಮಾಣ. ಯಥಾರ್ಥ ಜ್ಞಾನಂ ಕೇವಲಂ, ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಅರ್ಥ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ, ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ. ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನ ಇದ್ರೆ, ಉದಾಹರಣೆ ಮೈಕಿನ ಜ್ಞಾನ ಇದೆ, ಮೈಕ್ ತೊಗೊಂಡಿದ ತಕ್ಷಣ ಏನಂತ ಜ್ಞಾನ ಬಂತು ನಮಗೀಗ? ಮೈಕ್ ಅಂತ ಗೊತ್ತಾಯ್ತು. ಮೈಕ್ ಜ್ಞಾನ ಇಲ್ಲಿ ನೋಡ್ತಿದ್ದೆ ಏನು ಒಂದು ಯೋಚನೆ ಮಾಡಿದ ಕೊಟ್ಟ. ಸೊ ಇದು ಮೈಕ್ ಅಂತ ತಿಳಿಸ್ಕೊಟ್ಟಿದ್ದು ಯಾವುದು? ಯಥಾರ್ಥ ಜ್ಞಾನ. ಯಾವುದ್ರ ಬಗ್ಗೆ ಯಥಾರ್ಥ ಜ್ಞಾನ? ಮೈಕಿನ ಬಗ್ಗೆ ಇದೆ ಯಥಾರ್ಥ ಜ್ಞಾನ. ಮೈಕ್ ಅನ್ನು ಏನು ತಿಳಿಸ್ಕೊಡುತ್ತೆ? ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ಅಷ್ಟೇ. ನಿಮಗೆ ಗೊತ್ತಾದ್ರೆ ಏನರ್ಥ? ಯಥಾರ್ಥ ಜ್ಞಾನ ಇದೆಯಾ ಅಂತ ಅರ್ಥ. ನಿಮಗೆ ಗೊತ್ತಾ ಯಥಾರ್ಥ ಜ್ಞಾನ ಇದೆಯಾ? ಅವಾಗ ತಕ್ಷಣ ಏನಾಯ್ತದ? ಡೈರೆಕ್ಟ್ ಆಗುತ್ತೆ. ಆದರೆ ಯಾವುದು ಹಾಗೆ ತಿಳಿಸ್ಕೊಡದೆ ಈ ವಸ್ತು ಕಾಣಿಸ್ತು ನಮಗೆ ಏನಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಮೈಕೆಲ್ಲ ಎಲ್ಲ ಆಕಾರವೂ ಬಿಡಿ ಏನಂತ ಗೊತ್ತಾಗ್ತಾ ಇಲ್ಲ. ಅವಾಗ ಏನಾಯ್ತು ನಮಗೀಗ? ಇದು ಖಂಡಿತು ಅದು ನಿಜನೇ, ಅದು ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತಿರೋದು ಏನು ಅಂತ ಕೇಳಿದ್ರು ಮೈಕ್ ಅಂತ ಹೇಳಿದ್ರು. ಓ ಇದು ಅರ್ಥ ಆಯ್ತು ನಮಗೆ. ಆದರೆ ಕುರುಡ, ಅವ್ರಿಗೆ ಇದು ಕಾಣಿಸೋದೇ ಇಲ್ಲ ಫಸ್ಟ್. ಸೊ ಇದು ಬೇಕೋ ಇಲ್ಲ ನಮಗೀಗ? ಕಣ್ಣು ಬೇಕೇ ಬೇಕು. ಅದೇ ರೀತಿಯಲ್ಲಿ ಜ್ಞಾನ ಬೇಕೋ ಇಲ್ಲೋ? ಜ್ಞಾನ ಬೇಕೇ ಬೇಕು. ಸೊ ಜ್ಞಾನ ಮತ್ತು ಜ್ಞಾನ ಸಾಧನ ಎರಡೂ ಇದ್ದಾಗ ಏನಾಯ್ತು ಅಲ್ಲಿಗೆ? ಪರ್ಫೆಕ್ಟ್ ಆಯ್ತು. ಗೊತ್ತಾಯ್ತಾ? ಅದಕ್ಕೆ ಯಾರು ಕೇಳಿ, ಗೊತ್ತಿದ್ದವ್ರನ್ನ ಕೇಳಿ ಅಂತ ಅರ್ಥ. ಅಷ್ಟು ಗೊತ್ತಿದ್ದವ್ರು ಕೇಳಿ ಏನರ್ಥ? ಕೇವಲ ಪ್ರಮಾಣ ಇರೋರನ್ನ ಕೇಳಿ ಅಂತ ಅರ್ಥ. ಆಮೇಲೆ ಕುರುಡಿನ ಗೊತ್ತಿದ್ದು ಯಾರಿಗೆ ತೋರಿಸ್ಬೇಕು? ಅದನ್ನ ಕಣ್ಣಿದ್ದವ್ರಿಗೆ ತೋರಿಸ್ಬೇಕು. ಸೊ ಯಥಾರ್ಥ ಅನುಪ್ರಮಾಣ ಅಂದ್ರೆ ಏನಾಗ? ಪರಂಪರೆಯ ಇಂಡೈರೆಕ್ಟ್ ತಿಳಿಸ್ಕೊಟ್ರೆ ಅನುಪ್ರಮಾಣ. ಇಷ್ಟು ತಿಳ್ಕೊಂಡು ಮುಂದೆ ಅದು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗಬೇಕು, ಭಾರಿ ಇಂಪಾರ್ಟೆಂಟ್ ಅದೆಲ್ಲ. ಸಂಜ್ಞಾ ನಿರುಕ್ತೈವ ಲಕ್ಷ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ಅಲ್ಲಿ ಬರೀ ಯಥಾರ್ಥಂ ಅಂತ ಅಷ್ಟೇ ಹೇಳಿಬಿಟ್ಟಿದ್ರು, ಯಥಾರ್ಥಂ ಅಂತ ಅಷ್ಟೇ ಹೇಳಿದ್ರು. ಇಲ್ಲಿ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕರೆದು ಅವ್ರು ವ್ಯತ್ಯಾಸ ತಿಳ್ಕೊಂಡಿರಿ. ಆಮೇಲೆ ಯಾವಾಗಲೂ ಜನರಲ್ ಡೆಫಿನೇಷನ್ ಹೇಗಿರಬೇಕು? ಜನರಲ್ ಡೆಫಿನೇಷನ್ ಹೇಗಿರಬೇಕು? ಇಲ್ಲಿ ಎರಡು ಭಾಗ ಇದೆ, ಎಷ್ಟನ್ನು ಕವರ್ ಮಾಡೋದು ಜನರಲ್ ಡೆಫಿನೇಷನ್? ಯಾವಾಗಲೂ ಎಲ್ಲದನ್ನು ಕವರ್ ಮಾಡೋದು. ಗೊತ್ತಾನೆ? ಮನೆ ಅಂತ ಅಷ್ಟೊಂದು ಡೆಫಿನೇಷನ್ ಇದೆ, ರೂಮ್ ಅಂದರೆ ಡೆಫಿನೇಷನ್ ಇದೆ, ಮನೆ ಅಂದರೆ ಡೆಫಿನೇಷನ್ ಇದೆ. ಗೊತ್ತಾನೆ? ಎಲ್ಲ ಕವರ್ ಮಾಡಿ ಡೆಫಿನೇಷನ್ ಇರಬೇಕು. ಸೊ ಇಲ್ಲಿ ಎರಡು ಎರಡು ಪ್ರಮಾಣಗಳು ಎಷ್ಟೀಗ ಎರಡು. ಸೊ ಎರಡಕ್ಕೂ ಕಾಮನ್ ಆಗಿ ಏನಂತ ಡೆಫಿನೇಷನ್ ಕೊಟ್ಟರು, ಎರಡು ಕಾಮನ್ ಆಗಿ ಏನಂತ ಕೊಟ್ಟರು, ಯಥಾರ್ಥಂ ಪ್ರಮಾಣಂ ಅಷ್ಟೇ ಕೊಟ್ಟರು. ಸ್ಪೆಸಿಫಿಕ್ ಆಗಿ ಕೇವಲ ಹೇಳಿದ್ರು ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕರ್ತ ಗೊತ್ತಾಯ್ತಾ. ಅದಕ್ಕೇನಂತ ಕರೀತಾರೆ ಮುಂದೆ ನೋಡಿ. ಇವೆಲ್ಲ ಯಾತಕ್ಕೆ ಹೇಳಬೇಕು ಅಂದರೆ ಜನರಲ್ ಡೆಫಿನೇಷನ್ನು ಸ್ಪೆಷಲ್ ಡೆಫಿನೇಷನ್. ಜನರಲ್ ಡೆಫಿನೇಷನ್ ಯಾವಾಗಲೂ ಕ್ಲಾಸಿಫಿಕೇಷನ್ ಇನ್ಕ್ಲೂಡ್ ಆಗಬೇಕು, ಅರ್ಥ ಆಯ್ತಾ. ಆ ಸ್ಪೆಷಲ್ ಡೆಫಿನೇಷನ್ ಯಾವುದಕ್ಕೆ ಬರಬೇಕು, ಅದಕ್ಕೆ ಮಾತ್ರ ಬರಬೇಕು, ಅರ್ಥ ಆಯ್ತಾ. ಸೊ ಸ್ಪೆಷಲ್ ಡೆಫಿನೇಷನ್ ಕೇವಲ ಏನಂತ ಹೇಳಬೇಕು, ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ಇನ್ನು ಹೇಳೋದಾದರೆ ಏನು ಅನ್ನೋ ಜ್ಞಾನ ಸಾಧನ ಮುಂದೆ ಹೇಳ್ತಾರಂತೆ. ಈಗ ಬರೀ ಜ್ಞಾನಂ ಕೇವಲ ಪ್ರಮಾಣಂ ಏನಾಗ್ತಿತ್ತು, ಬರೀ ಜ್ಞಾನಂ ಕೇವಲ ಪ್ರಮಾಣಂ ಏನಾಗ್ತಿತ್ತಾಗ, ಸಂಶಯ ಜ್ಞಾನದಲ್ಲೂ ಅತಿವ್ಯಾಪ್ತಿ ಬರೋದು, ಆಮೇಲೆ ವಿಪರ್ಯದಲ್ಲಿ ಅತಿವ್ಯಾಪ್ತಿ ಬರೋದು. ಆದ್ದರಿಂದ ಜ್ಞಾನಂ ಕೇವಲ ಅಂತ ಹೇಳಲೇಬೇಕಾಯ್ತು. ಜ್ಞಾನಂ ಸೇರಿಸ್ತೇ ಹೋಗಿದ್ರೆ ಆ ಪದ ಅರ್ಥ ಬರುತ್ತೆ. ಬರೀ ಯಥಾರ್ಥಂ ಪ್ರಮಾಣ ಬಂದ್ಬಿಟ್ರೆ ಕೇವಲ ಪ್ರಮಾಣ ಏನಾಗ್ತಿತ್ತು, ಇನ್ನು ಯಾವುದರಲ್ಲಿ ಅನುಪ್ರಮಾಣದಲ್ಲಿ ಬರೋದು ಗೊತ್ತಾಯ್ತಾ. ಎರಡು ಕಾಮನ್ ಡೆಫಿನೇಷನ್ ಆದ್ರಿಂದ ಅದರಲ್ಲಿ ಬಂದ್ಬಿಡೋದು. ಅದು ಯಥಾರ್ಥ ಜ್ಞಾನಂ ಅಂತ ಹೇಳಿದ್ರಿಂದ ಏನಾಯ್ತಾಗ ಸರಿ ಗೊತ್ತು. ಇದು ಟೀಕಾರಿನೆಲ್ಲ ಹೇಳಕ್ ಹೋಗೋದಿಲ್ಲ, ಪ್ರಮಾಣ ಚಂದ್ರಿಕೆಲ್ಲ ಹೇಳ್ತಾರೆ. ಪ್ರಮಾಣ ಚಂದ್ರಿಕೆ ಬಿಗಿನರ್ಸ್ಗೆ ಆದ್ರಿಂದ ಪ್ರತಿ ಸರಿ ಹೇಳೋದಾಗ ಹೇಳ್ತಾ ಹೋಗ್ತಾರೆ. ಪ್ರಮಾಣ ಪದ್ಧತಿ ಟೀಕಾರ ಇರೋ ಸ್ವಲ್ಪ ಹೇಳ್ತಾರೆ. ಇಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಬಿಗಿನರ್ಸ್ ಆಗಿ ಮುಂದೆ ಬಂದವರು ಅಂತ ತಿಳ್ಕೊಂಡ್ಬಿಟ್ಟು ಅದೆಲ್ಲ ಹೇಳೋದು ಒಂದ್ಸರಿ ಹೇಳ್ಬಿಟ್ಟು ಯಾವ ಮುತ್ತಾರಾಪಿ ಅಂತ ಹೇಳ್ಬಿಟ್ಟು ಅದು ತಿಳ್ಕೊಂಡಿರ್ಬೇಕು. ಯಾವ ಏನ ಹೇಗಾಯ್ತು, ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣ, ಮತ್ತೆ ಯಥಾರ್ಥಂ ಪ್ರಮಾಣ ಅಂದ್ರೆ ಏನಾಗೋದು, ಎರಡು ಪ್ರಮಾಣಕ್ಕೂ ಕಾಮನ್ ಅದು. ಎರಡು ಪ್ರಮಾಣಕ್ಕೂ ಮನುಷ್ಯ ಅಂದ್ಬಿಟ್ಟ, ಬ್ರಾಹ್ಮಣರಿಗಾಗ್ಬೋದು ಕ್ಷತ್ರಿಯನಿಗಾಗ್ಬೋದು, ಹೊತ್ತಾನೆ ಮನುಷ್ಯ ಅಂದ್ಬಿಟ್ಟ. ಬ್ರಾಹ್ಮಣ ಅಂತ ಏನಾಯ್ತೆ, ಯಾರಿಗೆ ಬರ್ತದೆ, ಕೇ ಅವನಿ ಮಾತ್ರ ಬಂತು, ಅರ್ಥ ಆಯ್ತಾಗ. ಬರೀ ಮನುಷ್ಯನ ಲಕ್ಷಣ ಬೇರೆ, ಬ್ರಾಹ್ಮಣ ಲಕ್ಷಣ ಬೇರೆ. ಮನುಷ್ಯರಲ್ಲಿ ನಾಲ್ಕು ವರ್ಣಗಳು, ಅದರಲ್ಲಿ ಬ್ರಾಹ್ಮಣ ಲಕ್ಷಣ ಹೇಳೋದು ಬೇರೆ, ಬರೀ ಮನುಷ್ಯರು ಹೇಳೋದು ಬೇರೆ. ಅದೇ ರೀತಿ ಪ್ರಮಾಣ ಲಕ್ಷಣ ಹೇಳೋದು ಬೇರೆ, ಪ್ರಮಾಣಗಳ ವಿಭಾಗದ ಲಕ್ಷಣ ಹೇಳೋದು ಬೇರೆ. ಪ್ರಥಾರ್ಥ ಜ್ಞಾನಂ ಕೇವಲ ಸಂಜ್ಞಾ ನಿರುಕ್ತೈವ ಲಕ್ಷಣ ಸಿದ್ಧೌ ಶೃಂಗಗ್ರಾಹಿಕ ದಯಾತ ಜ್ಞಾಪನಾರ್ಥಂ ಪೃಥಕಾರಂಭ. ಸಂಜ್ಞಾ ನಿರುಕ್ತಿ ಅಂದರೆ ಹೆಸರು ಹೇಳಿದರೆ ಗೊತ್ತಾಗಿಬಿಡುತ್ತೆ, ಆದರೂ ಕೂಡ ಆಚಾರ್ಯ ಯಾತಕ್ಕೆ ಹೇಳಿದಿರುತ್ತೆ, ಸ್ಪಷ್ಟೀಕರಣಕ್ಕೋಸ್ಕರ ಹೇಳಿದರು. ಯಥಾರ್ಥ ಇತಿ ಸಂಶಯಾದಿ ವಿದಾಸ, ಯಥಾರ್ಥ ಅಂತ ಹೇಳಿದ್ರೆ ಬರೀ ಜ್ಞಾನಂ ಅಂತ ಹೇಳಿದರೆ ಸಂಶಯಾದಿಗಳಲ್ಲೂ ಏನು ಬರ್ತಿತ್ತು, ಯಾರೋ ಕರೀತಿರೋ ಬಾರಂದಿರ್ತಾರೆ, ಅವರು ತಪ್ಪು ಹೇಳ್ತಿರ್ತಾರೆ, ಭಯ ತುಂಬ ದಿವಸ ಭಯ ಆಗಿಲ್ಲ, ಏನು ಮಾಡಬೇಕಾಗ, ಇವರು ಜ್ಞಾನಿಗಳನ್ನು ಬಿಡೋದು ಅಷ್ಟೇ. ಈಗ ಎಂಥ ಜ್ಞಾನಿಗಳಾಗಿರ್ಬೋದು, ಸಂಶಯ ಜ್ಞಾನಿಗಳಾಗಿರ್ಬೋದು, ಇಲ್ಲೇ ಜ್ಞಾನ ಆಗಿರ್ಬೋದು, ಮಿಥ್ಯಾಜ್ಞಾನಿಗಳಾಗಿರ್ಬೋದು, ಭಾರಿ ಜ್ಞಾನಿಗಳು ಜ್ಞಾನ ಹೇಳ್ತಾ ಇರೋದು ಅಷ್ಟೇ. ಆದರೆ ಯಥಾರ್ಥ ಜ್ಞಾನಿಗಳು ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ, ಅದು ಕರೆಕ್ಟಾಗಿ ಹೇಳ್ತಾರೆ ಅಂತ. ಸೊ ಕೆಲವು ಈ ಕಟ್ಟಿನ ಪ್ರಸಂಗದಲ್ಲಿ ಏನು ಮಾಡ್ಬೋದಾಗ, ಇದು ಅತಿವ್ಯಾಪ್ತಿ ವ್ಯಾಪ್ತಿ ಗೊತ್ತಿದ್ದರೆ ಎಂಬಿಗಸ ಮಾತಾಡಿ ದಾಟ್ಕೊಂಡ್ಬಿಡ್ಬೋದು, ಗೊತ್ತಾಯ್ತಾ. ಅದು ಶಾಸ್ತ್ರದಲ್ಲಿ ಮಾತಾಡೋದಕ್ಕೆ ವ್ಯತ್ಯಾಸ, ಸುಮ್ಮನೆ ತಿಳಿದು ಮಾತಾಡೋದಕ್ಕೋದಕ್ಕೂ ವ್ಯತ್ಯಾಸ ಇದೆ. ಅವನಿಗೆ ಗೊತ್ತಿದೆ ಏನು ತಿಳ್ಕೊಂಡು ಜ್ಞಾನಿ ಅಂತ ಭಾರಿ ಖುಷಿ ಪಟ್ಬಿಡ್ತಾರೆ, ಏನಂತ, ಏನು ಭಾರಿ ಹೋಗ್ಬಿಟ್ರು ಅಂತೇಳಿ. ಬೈದಿದ್ದಕ್ಕೂ ಹೇಳು ದುರ್ಯೋಧನ ಮಹಾಜ್ಞಾನಿ, ಅದಕ್ಕೆ ಅವನಷ್ಟು ತಪ್ಪು ತಿಳಿಯೋರೇ ಇಲ್ಲ, ಅದರಿಂದಾಗಿನೇ ಮಹಾ ಯಥಾರ್ಥ ಜ್ಞಾನಿ ಅಂತ ಅರ್ಥ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಕ್ಲಿಯರ್ ಮಾಡಬೇಕು ಯಥಾರ್ಥ ಜ್ಞಾನಂ. ಮುಂದೆ ಇಲ್ಲಿ ಕೆಲವು ಪದಗಳು ಬಂತೀಗ, ಸಂಶಯಾದಿ ವಿದಾಸ ಅಂತ ಹೇಳ್ಬಿಟ್ಟು. ಸಂಶಯ ಆದಿ ಶಬ್ದದಿಂದ ಯಾವ್ದು ತಗೊಳ್ಬೇಕು, ವಿಪರ್ಯ ತಗೊಳ್ಬೇಕು. ಯಾವ್ದು ಆದಿ ಅಂತ ಬರುತ್ತೋ ಅದು ರೆಲೆವೆಂಟ್ ಆಗಿರೋದು ಮಾತ್ರ ಎಲ್ಲ ತಗೊಳ್ಬಾರ್ದು. ಸಂಶಯ ಅಂದ ತಕ್ಷಣ ಘಟಪಟ ಎಲ್ಲ ತಗೊಳಕ್ ಹೋಗ್ಬಾರ್ದು ಆದಿ ಶಬ್ದದಿಂದ. ಯಾತಕ್ಕೆ, ಸಂಶಯ ಅಂಬುದು ಏನದು, ಜ್ಞಾನದ ಒಂದು ಭಾಗ, ದೇರ್ಫೋರ್ ಅಂತ ರೆಲೆವೆಂಟ್ ಆಗಿರೋದು ತಗೋಬೇಕಾಗ. ಯಾವುದದು ವಿಪರ್ಯ ಅಷ್ಟೇ, ಇನ್ಯಾವುದು ಸೇರೋದಿಲ್ಲ. ಆದ್ದರಿಂದ ಸಂಶಯಾದಿ ವಿದಾಸ. ಈ ಸಂಶಯ ಅಂದ್ರೆ ಏನು ಶುರುವಾಯಿ, ಮತ್ತೆ ಈಗ ಸಂಶಯದ ಲಕ್ಷ ಒಂದು ಪದ ಹೇಳಿದ ತಕ್ಷಣ ಅದು ಅದೇನಂತ ಗೊತ್ತಾಗ್ಬೇಕು. ಈಗ ಸಂಶಯ ಅಂದ್ರೆ ಏನು ಅಂದರೆ ಅನವಧಾರಣಂ ಜ್ಞಾನಂ ಸಂಶಯ, ಅನವಧಾರಣಂ ಜ್ಞಾನಂ ಸಂಶಯ. ಎಲ್ಲ ತಿಳ್ಕೊಂಡಿರ್ಬೇಕು ಅವಧಾರಣ ಅನವಧಾರಣ. ಅವಧಾರಣ ಅಂದ್ರೆ ಏನು, ಅಸರ್ಷನ್. ಖಚಿತವಾಗಿ ಹೇಳೋದಕ್ಕೆ ಏನಂತ ಕರೀತಾರೆ ಅದನ್ನ, ಖಚಿತವಾಗಿ ಹೇಳೋದಕ್ಕೆ ಅವಧಾರಣ ಜ್ಞಾನ ಅಂತ ಕರೀತಾರೆ. ಖಚಿತತೆ ಇಲ್ಲದ ಹೋದಾಗ ಏನಂತ ಕರೀತಾರೆ, ಅನವಧಾರಣ ಅಂತ. ಸಂಶಯದ ಲಕ್ಷಣ ಏನು ಅಂದ್ರೆ ಅನವಧಾರಣ. ಅದು ಇನ್ನೊಂದು ರೀತಿ ಅರ್ಥಾಲಕ್ಕೆ ಏನ್ ಮಾಡ್ತಾರೋ ಅಂತ ಹೇಳ್ಬೇಕಾದ್ರೆ, ಡೋಲಾಯಮಾನಂ ಜ್ಞಾನಂ ಸಂಶಯ, ಡೋಲಾಯಮಾನಂ ಜ್ಞಾನಂ ಸಂಶಯ. ಹಾಗೆ ಇದೊಂದು ಇದಂದ್ರೆ ಹೌದು, ಅದು ಅದು ಅಂತ ಎಲ್ಲಕ್ಕೂ ತಲೆ ಹಾಕ್ತಿರ್ತಾರೆ. ಏನರ್ಥ ಅದಕ್ಕೆ, ಸಂಶಯ ಅಂತ ಅರ್ಥ. ಸಂಶಯ ಇದು ಅದು ಅಂತ ಬಂದ ತಕ್ಷಣ, ಉದಾಹರಣೆ ದಾರಿಯಲ್ಲಿ ನೋಡ್ತಾ ಇದ್ದ, ದೂರದಿಂದ ನೋಡ್ದ, ಅದು ಮನುಷ್ಯನೋ ಒಂದು ಮೋಟು ಮರನೋ ಅಂತ ಅನಿಸ್ತೇವೆ. ಮನುಷ್ಯನೋ ಮೋಟು ಮರನೋ, ಏನಿದೆ ಅವನಿಗೀಗ ನಿಶ್ಚಯ ಇಲ್ಲ. ಏನಿದೆ ಅವನಿಗೆ, ಮೋಟು ಮರ ಆಗಿರ್ಬೋದು, ಮನುಷ್ಯ ಬೇಕಾರ ಆಗಿರ್ಬೋದು, ಆ ಜ್ಞಾನ ಏನಾಗ ಓಲಾಡ್ತಿದೆ ಈಗ, ಅದಕ್ಕೇನಂತ ಕರೀತಾರೆ ಸಂಶಯ. ಸಂಶಯ ಕನ್ನಡದಲ್ಲಿ ಅನುಮಾನ, ಕನ್ನಡ ಸಂಸ್ಕೃತ ಅನುಮಾನ ಅಲ್ಲ, ಮತ್ತೆ ಸಂಸ್ಕೃತ ಅನುಮಾನ ಭಾರಿ ದೊಡ್ಡದು, ಕನ್ನಡದಲ್ಲಿ ಸಂಶಯ ಅಷ್ಟೇ. ಡೋಲಾಯಮಾನ ಎರಡಕ್ಕೂ ಈ ಸತಿ ಈ ಕಡೆ ಅಂತಾರೆ, ಆ ಕಡೆ ಇರ್ತಾರೆ, ಆ ಕಡೆ ಅಂತಾನೆ ಈ ಕಡೆ ಇರ್ತಾರೆ. ಅದು ಯಾರೋ ಬಂದು ಪಾಕಲು ತಟ್ಟಿದ್ರು, ಯಾರಿರ್ಬೋದು ಅಂತ ಯೋಚನೆ ಮಾಡೋದು. ಎಷ್ಟು ಬೇಕಾದ್ರೆ ಜನ ಅವನು ಇಬ್ಬರು ಏನೋ ಕೊನೆ ಯಾರು ಹೊಡ್ತಾರೆ, ಕಸ್ತವ್ರು ಇರ್ಬೋದು ಕೊನೆಗೆ. ಇವನೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಏನೋ ಆಗಿರ್ಬೋದು. ಅದು ನಿಶ್ಚಯ ಇಲ್ಲ. ಈಗ ನಿಶ್ಚಯ ಇಲ್ಲ ಅಂತ ಹೇಗೆ ಗ್ಯಾರಂಟಿ ಆಗುತ್ತೆ ಅಂತ ಕೇಳಿದರೆ, ಹಾಗಿದ್ದರೆ ಯಾರು ಬಂದಿದ್ದಾರೆ ಚೆಡ್ತಾರೆ, ಅವ್ರು ಬಂದಿದ್ದಾರೆ ಬಾಲ್ ತೆಗಿ ಅಂತಾರೆ. ಗ್ಯಾರಂಟಿ ಬಂದಿದ್ದಾರಾ? ಹಾಗಿದ್ರೆ ಹೇಳೋದಿಲ್ಲ, ಅವ್ರು ಬಂದಿರಬಹುದು ಅಂತಾರೆ. ತಕ್ಷಣ ಏನಾಯ್ತು ಅಲ್ಲಿಗೆ ಸಂಶಯ, ಅವರೇ ಅಂತ ಹೇಳಿದ ತಕ್ಷಣ ಏನಾಯ್ತು ಅದು ನಿಶ್ಚಯ. ಅದಕ್ಕೆ ಅನವಧಾರಣಂ ಜ್ಞಾನಂ ಸಂಶಯ, ಅವಧಾರಣಂ ನಿಶ್ಚಯ. ಅನವಧಾರಣಂ ಅಂದ್ರೇನು? ಅನಿಶ್ಚಯ. ಸೊ ಅನಿಶ್ಚಿತ ಜ್ಞಾನಂ ಸಂಶಯ ಅಷ್ಟೇ. ಸದ್ವಿವಿಧ ಸಹ ದ್ವಿವಿಧ ಸಂಶಯ ಜ್ಞಾನ ಅಂಬುದು ಎರಡು ವಿಧ ಮತ್ತೆ. ಅನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಕೋಟಿಕಶ್ಚೇತಿ, ಅನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಕೋಟಿಕಶ್ಚೇತಿ. ನಿರ್ದಿಷ್ಟ ಅಂದ್ರೆ ಎಷ್ಟು ಸ್ಪೆಸಿಫಿಕ್, ಅವನೋ ಇವನೋ ಅಥವಾ ಎ ಬಿ, ಏನೋ ಬಿನೋ, ಏನೋ ಬಿನೋ ಸಿನೋ, ಏನೋ ಬಿನೋ ಸಿನೋ ಡಿನೋ, ಈ ರೀತಿ ಬಂದು ಏನಂತ ಕರಿತಾರೆ ಇದಕ್ಕೆ? ನಿರ್ದಿಷ್ಟ ಕೋಟಿ. ಕೊನೆಗೆ ಎರಡರಲ್ಲಿ ಒಂದಾಗಿರ್ಬೇಕ್ರಿ, ಬೇರೆ ಅಲ್ಲ ಅಂತ ಸಂಶಯನೇ ಅದು. ಸಂ ಎಲ್ಲಿ ಲಿಮಿಟ್ ಮಾಡಿದ್ದಾನ ಅವನು? ಎರಡರಲ್ಲಿ ಒಂದು ಮಾಡ್ತಾನೆ. ಆ ಸಂಶಯನೇ ಲಿಮಿಟೆಡ್. ಅದಕ್ಕೆ ನಿರ್ದಿಷ್ಟ ಕೋಟಿಕ ಇನ್ನೂ ಕೇಳ್ಬಿಡ್ತಾನೆ, ಅದು ಆಗ್ಬೋದು. ಇದು ಕೇಳೋದಕ್ಕೆಲ್ಲ ತಲೆ ಹಾಕಿ ಏನಾಯ್ತು ಅಲ್ಲಿಗಾಗ? ಅನಿರ್ದಿಷ್ಟ ಕೋಟಿಕ. ಒಂದವ್ರು ಏನು ಯಾರಿರ್ಬೋದು ಯೋಚನೆ ಮಾಡಿ, ನೂರಾರು ಜನ ಜ್ಞಾಪಕ ಮಾಡ್ಕೊಂಡು ಅದು ಬಿಟ್ಟು ಇನ್ನೊಬ್ಬರ ಬಂದ್ಬಿಡ್ಬೋದು ಇವತ್ತೆ ಕೊನೆಗೆ. ಆರ್ ಸಮ್ಮನ್ ನೆಲ್ಸ್ ಅಂದ್ಬಿಟ್ರೆ ಅನಿರ್ದಿಷ್ಟ ಕೋಟಿಕ. ನೋಡಿ ಬಾಲ್ ತೆಗೀರಿ, ಯಾರಂತ ಕರೆಕ್ಟ್ ಹೇಳಬೇಕು, ಇಬ್ಬರಲ್ಲಿ ಒಬ್ಬರು ಆಗಿರಲೇಬೇಕು. ಅದೇನದು? ಸಂಶಯದಲ್ಲಿ ನಿಶ್ಚಯ ಇದೆ, ಸಂಶಯದಲ್ಲಿ ನಿಶ್ಚಯ. ಏನು ನಿಶ್ಚಯ? ಇಬ್ಬರಲ್ಲಿ ಒಬ್ರು. ಅದು ನಿರ್ದಿಷ್ಟ ಕೋಟಿಕ. ಅದಿಲ್ಲದೆ ಹೋಗ್ಬಿಟ್ರೆ ಯಾರು ಆಗಿರ್ಬೋದು ಏನಾಯ್ತು ಅಲ್ಲಿಗೆ? ಅನಿರ್ದಿಷ್ಟ ಕೋಟಿ. ನನಗೇನೂ ಗೊತ್ತಿಲ್ಲ, ಡೌಟ್ ಅಂದ್ಬಿಡ್ತು. ಅನಿರ್ದಿಷ್ಟ ಕೋಟಿಕ. ಹರಿಹರ ಶಿವ, ಹರಿಹರ ಬ್ರಹ್ಮ, ಮೂರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರು. ಸಂಶಯ ಅಂತ ಹೇಳಿದ. ಎಂತ ಸಂಶಯ ಇದು? ನಿರ್ದಿಷ್ಟ ಕೋಟಿಕ ಸಂಶಯ. ದೇವತೆಗಳಲ್ಲಿ ಯಾರದು ಯಾರು ದೊಡ್ಡ ನಂಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಏನಾಯ್ತು ಅದು? ಅನಿರ್ದಿಷ್ಟ ಕೋಟಿಕ. ಇದನ್ನ ಅರ್ಥ ಮಾಡ್ಕೊಂಡು, ಕೋಟಿ ಅಂದ್ರೆ ಏನು? ಕೋಟಿ ಈಕೋ ಲಕ್ಷ ಕೋಟಿ ತಗೋಬಾರ್ದು ಮತ್ತೆ. ಕೋಟಿ ಅಂತ ಹೇಳಿದ್ರೆ ಇದು ಸಂಶಯ ಅಲ್ಲ. ಅಲ್ಲ, ಸಂಶಯ ಪ್ರಕಾರ ಕೋಟಿ ರೀತಿ ಉಚ್ಯತೆ. ಸಂಶಯಕ್ಕೆ ಯಾವುದು ವಿಷಯನೋ ಅದಕ್ಕೆ ಕೋಟಿ ಅಂತ ಕರೀತಾರೆ. ರಾಮ ಅಥವಾ ಕೃಷ್ಣ ಇಬ್ಬರಲ್ಲಿ ಒಬ್ಬರಾಗಿರಬೇಕು ಅಂದರೆ ಎಷ್ಟು ಕೋಟಿಗಳಿವೆ ಇಲ್ಲಿ? ಎರಡು ಕೋಟಿಗಳಿವೆ. ಎರಡು ಕೋಟಿಗಳು, ಒಂದು ಕೋಟಿ ಯಾವುದು? ರಾಮ. ಇನ್ನೊಂದು ಕೋಟಿ ಯಾವುದು? ಕೃಷ್ಣ. ಅಷ್ಟೇ ಕೋಟಿ. ಅದಕ್ಕೆ ಸಂಶಯ ಪ್ರಕಾರ ಕೋಟಿ ರೀತಿ ಉಚ್ಯತೆ ನೆನ್ಪಿಟ್ಕೊಂಡಿರ್ಬೇಕು ಎಲ್ಲ. ಪ್ರಕಾರ ಇಲ್ಲಿ ಕೋಟಿ ಅಂದರೆ ಪ್ರಕಾರ. ಅದಕ್ಕೆ ನಿರ್ದಿಷ್ಟ ಕೋಟಿಕಃ ಅನಿರ್ದಿಷ್ಟ ಪ್ರಕಾರಕಃ ಅಂತ ಅರ್ಥ. ನಿರ್ದಿಷ್ಟ ಕೋಟಿಕ ನಿರ್ದಿಷ್ಟ ಪ್ರಕಾರಕಃ. ತತ್ರ ಕೋಟಿ ನಾಮ ಅತಿಬಾಹುಲ್ಯಾದ ಅನಿರ್ದಿಷ್ಟ ಕೋಟಿ ಕೋಟಿ ಅನರ್ಧ ವಿಷಾಯ ಪರನಾಮ. ಇಲ್ಲಿ ಅನಿರ್ದಿಷ್ಟ ಕೋಟಿಗಳಲ್ಲಿ ಕೋಟಿಗಳು ಎಷ್ಟಿರುತ್ತೆ? ಎಷ್ಟು ಕೋಟಿ? ಕೋಟಿ 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 ಇರ್ಬೋದು ಬೇಕಾದ್ರೆ, ಕೋಟಿ ಕೋಟಿಗಳು ಇರ್ಬೋದು. ಆದ್ದರಿಂದಾಗಿನೆ ಏನಂತ ಕರೀತಾರೆ ಅದನ್ನು? ಅನಧ್ಯವಸಾಯ. ದಿನೊಂದು ಹೆಸರು ಅದಕ್ಕೆ ಅನಧ್ಯವಸಾಯ ಅಂತ ಹೆಸರು. ಅಧ್ಯವಸಾಯ ಅಂದರೂ ಅದೇ, ಅಧ್ಯವಸಾಯದ ನಿಶ್ಚಯ, ಅನಧ್ಯವಸಾಯದ ಅನಿಶ್ಚಯ. ಅದು ಅನಧ್ಯವಸಾಯ ಅಂತ ಕರೀತಾರೆ. ತುಂಬ ಸಂಶಯ ಇದ್ದ ಕಾಲಕ್ಕೆ ಅನಧ್ಯವಸಾಯ. ಯಥಾ ಕಿಂ ಸನ್ಯಕೋಯಂ ವೃಕ್ಷ ಇತಿ ದುಷ್ಟ ಅಂತ. ಯಾವುದೋ ಒಂದು ಕಾಡಿಗೆ ಹೋಗಿದ್ದ, ವೃಕ್ಷ ನೋಡ್ದ, ನೋಡೇ ಇರಲಿಲ್ಲ. ಅದು ಎಂದು ಜನ್ಮದಲ್ಲೇ ನೋಡದಿರೋ ವೃಕ್ಷ ಇದೇನು ಅಂತ ಯೋಚನೆ ಮಾಡ. ನೋಡೋದಕ್ಕೆ ಪ್ರಶ್ನೆ ಅದು, ನೋಡೋದಕ್ಕೆ ಪ್ರಶ್ನೆ. ಇನ್ನೊಬ್ರು ಕೇಳಿದ್ರೆ ಪ್ರಶ್ನೆ, ತಾನೇ ಅನ್ಕೊಂಡ ಯಾರಿರ್ಬೋದು ಅಂತ ಕೇಳಿ. ಪ್ರಶ್ನೆ ಅಲ್ಲ, ಏನದು? ಸಂಶಯ. ಎಂಥ ಸಂಶಯ? ಅನಿರ್ದಿಷ್ಟ ಎಷ್ಟು ಬೇಕಾದ್ರೆ ಆಗಿರ್ಬೋದು, ತಾನು ಗೊತ್ತಿಲ್ಲದ ಸಾವಿರಾರು ಇದೆ, ಯಾವ್ದು ಬೇಕಾದ್ರೆ ಆಗಿರ್ಬೋದು. ಅದೇನಂತ ಕರೀತಾರೆ ಅದನ್ನು? ಅನಧ್ಯವಸಾಯ ಅಂತ ಕರೀತಾರೆ. ಗೊತ್ತಾಯ್ತು, ಅನಧ್ಯವಸಾಯ. ಇದು ಮಾವೋ ಬೇವೋ ಅಷ್ಟಕ್ಕೆ ಬಂದ್ರೆ ಅಂತ ಕರೀತಾರೆ. ಅದು ನಿರ್ದಿಷ್ಟ ಕೋಟಿ, ಎರಡೇ ಕೋಟಿ ಅದಕ್ಕೆ. ಆದರೆ ಮೂರು ನೂರು ಕೋಟಿ ಇರ್ಬೋದು, ಡೆಫಿನೆಟ್ ನೂರು ಕೋಟಿ. ಆದರೆ ನಿರ್ದಿಷ್ಟ ಸಂಶಯನೇ, ನಿರ್ದಿಷ್ಟ ಸಂಶಯ ಕೋಟಿಕನೇ. ಎಷ್ಟೊಂದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಮೂರು ಹಾಕಿದ್ರು ಕೂಡ ಏನದು? ಅನಿರ್ದಿಷ್ಟ ಕೋಟಿಕನೇ. ಇದು ಅರ್ಥ ಮಾಡ್ಕೊಂಡು, ನಿರ್ದಿಷ್ಟ ಕೋಟಿಕ ಅನಿರ್ದಿಷ್ಟ ಕೋಟಿಕ ಅಂತ ಸಂಶಯ ಎರಡು ಪ್ರಕಾರದಲ್ಲಿರುತ್ತೆ. ಏತ ದೇವ ದರ್ಶಯನ್ ದ್ವೇ ವಿಧೇಯ ದರ್ಶಯತಿ, ಅದೆಲ್ಲ ಆಯ್ತಲ್ಲ ಮುಂದೆ. ಇತಿ ಸ ದ್ವಿತೀಯೋಪಿ ಸಮಾನ ಅನೇಕ ಕೋಟಿ ಅನ್ಯತರ ಕೋಟಿ ಪ್ರಧಾನಶ್ಚೇತಿ ದ್ವೇಧ. ಎರಡನೇದು ಕೂಡ ಮತ್ತೆ ಎರಡು ವಿಧ. ಎರಡನೇದು ಅಂದರೆ ಯಾವುದು? ನಿರ್ದಿಷ್ಟ ಕೋಟಿಕ ಮತ್ತೆ ಎರಡು ವಿಧ. ಅದ್ಯಾವ ರೀತಿ ಅಂದರೆ ಸಮಾನ ಸಮಾನ ಅನೇಕ ಕೋಟಿ ಅಥವಾ ಅನ್ಯತರ ಕೋಟಿ ಪ್ರಧಾನಶ್ಚೇತಿ ದ್ವೇಧ. ಸಮಾನ ಅನೇಕ ಕೋಟಿ ಅಥವಾ ಅನ್ಯತರ ಕೋಟಿ, ರಾಮನ ಕೃಷ್ಣ ಯಾರೋ ಇರಬಹುದು ಅಥವಾ ಅಲ್ಲೋ ನಿನ್ಯಾರೋ ಇರಬಹುದು. ಎರಡರಲ್ಲಿ ಏನಾಗಿದೆ ಈಗ? ಒಂದು ಸಮಾನ ಅನೇಕ. ಸಮಾನ ಅಂದರೆ ಸಿಮಿಲರ್ ಆಗಿರೋ ಅನೇಕ ಇರೋದು ಒಂದು, ಅಥವಾ ಒಂದು ಸಿಮಿಲರ್ ಡಿಸಿಮಿಲರ್ ಆಗಿರೋದು ಇನ್ನೊಂದು. ಅದೇನಾಯ್ತು ಅಲ್ಲಿ? ಎರಡಾಯ್ತು ಮತ್ತೆ. ಸಮಾನ ಅನೇಕ ಕೋಟಿಕ ಅನ್ಯತರ ಕೋಟಿ ಪ್ರಧಾನ. ಅಲ್ಲಿ ಇನ್ನೊಂದು ಅರ್ಥ ಮಾಡೋದಾದರೆ ಸ್ವಲ್ಪ ಸ್ವಾರಸ್ಯ ತಿಳ್ಕೊಳ್ಳಿ. ಇನ್ನೂ ಸ್ವಾರಸ್ಯ ಇದೆ ಅದರೊಳಗೆ. ಇಲ್ಲಿ ರಾಮನೋ ಕೃಷ್ಣನೋ ಇಬ್ಬರು ಫಿಫ್ಟಿ ಫಿಫ್ಟಿ ಓಲಾಡ್ತಿದ್ದೇವೆ. ಫಿಫ್ಟಿ ಫಿಫ್ಟಿ ರಾಮನೋ ಕೃಷ್ಣನೋ. ಇನ್ನೊಬ್ಬರು ಬಹಳ ಮಟ್ಟಿಗೆ ರಾಮ, ಕೃಷ್ಣನೂ ಆಗಿರಬಹುದು. ಇದೆಂಥದ್ದೀಗ? ಸಮಾನ ಅಲ್ಲ, ಸ್ವಲ್ಪ ವೇರಿಯೇಷನ್ ಇದೆ. ಮೋಸ್ಟ್ ಪ್ರಾಬಬಲಿ ಇವರು ಅಂತಾರೆ. ಪ್ರಾಬಬಲಿ ಇವರು ಬೇರೆ, ಮೋಸ್ಟ್ ಪ್ರಾಬಬಲಿ ಇವರು. ಅವಾಗ ಏನಾಯ್ತು? ಸಂಶಯ ಯಾವ ಕಡೆ ಜಾಸ್ತಿ ಇದೆ? ಒಂದು ಕಡೆ ಜಾಸ್ತಿ, ಒಂದು ಕಡಿಮೆ ಇದೆ. ಅದೇನದು? ಅಲ್ಲಿ ಸಂಶಯಗಳು ಎರಡು ವಿಧ ಈಗ. ಅದು ನಿರ್ದಿಷ್ಟ ಕೋಟಿ ಸಂಶಯದಲ್ಲಿ ಎರಡು ವಿಧ. ಸಮಾನ ಅನೇಕ ಕೋಟಿ ಬೇರೆ, ಅಥವಾ ಅನ್ಯತರ ಕೋಟಿ ಪ್ರಧಾನ, ಅನ್ಯತರ ಅಂದ್ರೇನು, ಒನ್ ಆಫ್ ದಿ ಟು, ಒನ್ ಆಫ್ ದಿ ಮೆನಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಅದು ಅನ್ಯತರ ಕೋಟಿ ಪ್ರಧಾನ. ಎರಡಕ್ಕೂ ಈಕ್ವಲಿ ಇದು ಕೊಟ್ಟುಬಿಟ್ರೆ ಏನಾಗುತ್ತದೋ, ಸಮಾನ ಕೋಟಿಗೆ ಅಂತ. ಇದೆಲ್ಲ ತಿಳ್ಕೊಂಡಿರಬೇಕು. ಇದು ಸಂಶಯ ಬರೋದು ಹಾಗಿರುತ್ತೆ. ಎಷ್ಟೋ ಸರ್ತ ಅಂದ್ಕೊತಾರೆ, ಯಾರೋ 9 ಗಂಟೆ ಬನ್ನಿ ಅಂತ ಹೇಳಿರ್ತಾರೆ, ಬಾಗಿಲು ಬಡಿತಾರೆ, ಅವ್ನು ಬಂದಿರಬೇಕು ತೆಗಿ, ಬಂದಿರಬೇಕು ತೆಗಿ ಅಂತ ಹೇಳಿದ್ರೆ, ಬಂದಿರಬೇಕು ಅಂತ ಹೇಳಿದಾಗ ಯಾರೋ ಅವ್ರು ಬಂದಿರಬೇಕು ತೆಗಿರಿ ಅಂತ ಹೇಳಿದ್ರೆ ಅವ್ರು ಆಗಿರೋದಿಲ್ಲ. ಅದು ಸಂಶಯನೇ ಇದೆ ಯಥಾ ಪ್ರಕಾರ. ಅವ್ರು ಬಂದಿರಬೇಕು ಅಂತ ಹೇಳಿದಾಗ ಸಂಶಯ, ಬಂದಿದ್ದಾರೆ ಬಂದಿರಬೇಕು ಅಂತ ಹೇಳಿದಾಗ ಬಹುಶಃ ಅವ್ರು ಬಂದಿರಬೇಕು ಅಂತ ಹೇಳೋದ್ರಿಂದ ಯಾವ್ದಕ್ಕೆ ಬಂತದ ಈಗ, ಅನ್ಯತರ ಕೋಟಿ ಪ್ರಧಾನ ಆಯ್ತು. ಯಾರೋ ಬಂದಿದ್ದಾರೆ ತೆಗಿ ಅಂತ ಹೇಳಿದ್ರೆ ಅವಾಗ ಏನಾಯ್ತು, ಸಮಾನ ಕೋಟಿಗೆ ಯಾರು ಬೇಕಾದ್ರೆ ಇರ್ಬೋದು. 2-3 ಜನ ಕೇಳಿದ್ದೆ ಬರಲಿಕ್ಕೆ, ಅಲ್ಲಿ ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಅದು ಕೂಡ ಏನದು, ಸಮಾನ ಕೋಟಿಗೆ. ಇಬ್ಬರು ಬಂದು ಸೇಮ್ ಟೈಮ್ ಇಬ್ಬರು ಬಂದು ಕೊಟ್ಟಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಯಾರೋ ಬಂದರು. ಇವ್ರು ಬಾಗಿಲು ತೆಗಿಬೇಕು. ಇವ್ರು ಯಾರೋ ಇವರಲ್ಲಿ ಇಬ್ಬರಲ್ಲಿ ಯಾರೋ ಬಂದಿರಬಹುದು ಅಂತ ಹೇಳ್ತಾರೆ. ಇಬ್ಬರಲ್ಲೂ ಓಲಾಡ್ತಿದೆ, ಯಾರು ಗೊತ್ತೇ ಇಲ್ಲ. ಅದೇನಾಯ್ತದ, ಅನಿರ್ದಿಷ್ಟ ಕೋಟಿಗ. ಯಾರು ಗೊತ್ತೇ ಇಲ್ಲ, ಅನಿರ್ದಿಷ್ಟ ಕೋಟಿಗ. 3-4 ಜನದಲ್ಲಿ ಬಂದರೆ ನಿರ್ದಿಷ್ಟ ಕೋಟಿಗ. ಅಲ್ಲಿ ಒಬ್ಬರಲ್ಲಿ ಜಾಸ್ತಿ ಬಂದುಬಿಟ್ರೆ ಅದು ಅನ್ಯತರ ಕೋಟಿ ಪ್ರಧಾನ. ಇಬ್ಬರಲ್ಲಿ ಈಕ್ವಲ್ ಆಗಿರುವಂತ ಕೂಡ ಏನಂತ ಕರೀತಾರಾಗ, ಸಮಾನ ಕೋಟಿ. ಅಲ್ಲ, ಅನ್ಯತರ ಅಂದ್ರೇನು, ಅದರಲ್ಲಿ ಒಂದು ಅಂತ, ಒಂದು ಒನ್ ಆಫ್ ದಿ ಮೆನಿ, ಅದು ಅನ್ಯತರ ಅಂತ ಕರೀತಾರೆ. ಒನ್ ಆಫ್ ದಿ ಟು, ಒನ್ ಆಫ್ ದಿ ಮೆನಿ. ಒನ್ ಆಫ್ ದಿ ಟು ಇದ್ದಾಗ ಆಕ್ಚುಲಿ ಅನ್ಯತರ ಅಂತ ಕರಿಬೇಕು. ಒನ್ ಆಫ್ ದಿ ಮೆನಿ ಇದ್ದಾಗ ಏನಂತ ಕರಿಬೇಕು, ಅನ್ಯತಮ ಅಂತ ಅನ್ಯತಮ ಅಂತ ಕರಿಬೇಕು. ಅನ್ಯತರ ಅನ್ಯತಮ, ಅನ್ಯ ಅನ್ಯತರ ಅನ್ಯತಮ, ಆ ರೀತಿಯಾಗಿ ಉಪಯೋಗಿಸಪ್ಪ ರೀತಿ. ಅನ್ಯತರ ಅಂತ ಜಾತಿ ಇಟ್ಕೊಂಡ್ರು ಅಂದ್ರೆ ಇಬ್ಬರಲ್ಲಿ ಮಾತ್ರ ಬಂದಾಗ ಒಂದು ಪ್ರಧಾನವಾದ ಏನಂತ ಕರಿಬೇಕು, ಅದನ್ನ ಅನ್ಯತರ ಕೋಟಿ ಪ್ರಧಾನ. ಇಬ್ಬರು ಬಂದಾಗ ಇನ್ನೂ ಬಂದಾಗ ಸಮಾನ ಕೋಟಿ ಅಷ್ಟೆ. ಮೂರಿದ್ದಾಗ ಅನ್ಯತ, ಮೂರರಲ್ಲಿ ಒಂದು ಬಂದರೆ ಅನ್ಯತಮ ಅನ್ಬೇಕಲ್ಲ, ಮೂರರಲ್ಲಿ ಒಂದು ಬಂದರೆ ಅನ್ಯತಮ. ತತ್ ರಾಜ್ಯೋ ಯಥಾ ದೃಷ್ಟಾಂತ ಕೊಡ್ತಾರೆ, ಕಿಮಯಂ ಬ್ರಾಹ್ಮಣ ತದಿತರೋ ವಾ ಇತಿ. ಮೊದಲನೇದು ಸಮಾನ ಅನೇಕ ಕೋಟಿ ಅಂದ್ರೆ ಏನೀಗ, ಬ್ರಾಹ್ಮಣನೋ ಅಥವಾ ಬೇರೇನೋ, ಅಂದ್ರೆ ಮನುಷ್ಯರಲ್ಲಿ ಸಮಾನ, ಅವರಿಬ್ಬರಲ್ಲಿ ಒಂದಾಗಿರ್ಬೋದು ಅಷ್ಟೇನೆ. ಇನ್ನೊಂದು ಊಹಾಪರನಾಮಕ ನಾಮ ದ್ವಿತೀಯೋ ಯಥಾ ಪ್ರಾಯೇಣ ಎಂ ಬ್ರಾಹ್ಮಣ ಇತಿ. ಯಾರೋ ಬಂದ, ಜನವಾರ ಇದ್ರೆ ಮೂರರಲ್ಲಿ ಒಂದಾಗಿರ್ಬೋದು, ಯಾರು ಏನಾಗಿರ್ಬೋದು ಆತ, ಬ್ರಾಹ್ಮಣ ಕ್ಷತ್ರಿ ಮೂರರಲ್ಲಿ ಒಂದಾಗಿರ್ಬೋದು. ಅದು ಒಂದು ರೀತಿ ಪ್ರಶ್ನೆ. ಇನ್ನೊಂದೇ ಕಿಮಯಂ ಬ್ರಾಹ್ಮಣಾದಿ ತದಿತರೋವ ಅಂತ ಹೇಳಿ, ಬ್ರಾಹ್ಮಣ ತದಿತರೋವ. ಇನ್ನೊಂದು ಬಂದರೆ ಪ್ರಾಯೇಣ ಎಂ ಬ್ರಾಹ್ಮಣ, ಬಹುಶಃ ಇವನು ಬ್ರಾಹ್ಮಣ ಇರಬೇಕು ಅಂತ ಹೇಳಿದಾಗ ಏನಾಯ್ತಿದ್ದು, ಅನ್ಯತರ ಕೋಟಿ ಪ್ರಧಾನ ಆಯಿತು. ಇವೆಲ್ಲ ಸರಿಯಾಗಿ ಆ ಮಧ್ಯೆ ಹೇಳಿದ್ದೇನೆ, ಅವತ್ತವತ್ತೇ ಓದ್ಕೊಂಡ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಇದು ಪ್ರತಿ ಸರ್ತಿ ಸಂಶಯ ಬರುತ್ತಿಲ್ಲ, ಹೋದರೆ ಯಥಾರ್ಥ ಧಾರಣ ಬರೋದು ಏನು ಬರುತ್ತೆ ಅಲ್ಲಿ, ಪ್ರತಿ ಸರ್ತರು ಸಂಶಯನೇ ಬರೋದು, ಹಾಗಾಗಬಾರದು. ಅದು ಸಂಶಯ ಪ್ರಧಾನ ಜ್ಞಾನ ಬಿಡೋದು, ಕೊನೆ ಯಾವ ಜ್ಞಾನ ಆಯ್ತದೋ ಸಂಶಯ ಏನು ಜ್ಞಾನ ಇದೆ ಓದಿದ್ದಕ್ಕೆ ಸಂಶಯ ಜ್ಞಾನ ಬಂದಿದೆ ಅಂತಾಗುತ್ತೆ ಅಷ್ಟೇ. ಆ ಜ್ಞಾನ ಬರಬಾರ್ದು. ಯಾವ ಜ್ಞಾನ ಬರಬೇಕು, ನಿಶ್ಚಯ ಜ್ಞಾನ ಬರಬೇಕು. ಯಾವಾಗ ಪ್ರತ್ಯೇಕಂ ಶಾಸ್ತ್ರ ಓದಿದ್ರೆ ಸರ್ವೋತ್ತಮ ಕೇಳಿರ್ತೀವಿ ನಾವೀಗ, ಯಾರ್ದ ಉಪನ್ಯಾಸಕ್ಕೆ ಹೋದ ಅವ್ರು ಶಿವನ ಬಗ್ಗೆ ಒತ್ಕೊಟ್ಟು ಹೇಳ್ಬಿಟ್ರೆ ರೆಡಿಯಲ್ಲಿ. ರಾಮೇಶ್ವರ ನೋಡಿ, ಸ್ವತಃ ರಾಮದೇವ ಪ್ರತಿಷ್ಠಾಪನ ಹೇಳ್ಬಿಡ್ತಾನೆ, ಒಂದು ತರೀ ತೆರೆಯುವ ಮತ್ತೆ ಸಂಶಯ ಶುರುವಾಯ್ತು. ಈಗ ಹರಿಸರ್ವೋತ್ತಮ ಹರಸರ್ವೋತ್ತಮ ಯಾವ ಶಾಸ್ತ್ರ ಉದ್ದೇಗನಾಯ್ತಾಗ, ಏ ಇವ್ರು ತಪ್ಪು ಹೇಳ್ತಾರೆ, ಆ್ಯಕ್ಚುಲಿ ಯಾವ್ದು ಸರಿ, ಹರಿಸರ್ವೋತ್ತಮ ಸರಿ. ಇದು ಗೊತ್ತ, ಇದು ಗೊತ್ತಾಗ್ಲಿಕ್ಕೆ ಏನು ಬೇಕು, ಇದಕ್ಕೆ ಶಾಸ್ತ್ರದ ಜ್ಞಾನ ಬೇಕು. ಇಲ್ಲದೆ ಹೋದರೆ ಯಾವ ಗುಡಿಗೆ ಹೋದ್ರೂ ಅವರೇ ಸರ್ವೋತ್ತಮರು. ಗೊತ್ತಾನೆ, ಯಾವ ದೇವಸ್ಥಾನಕ್ಕೆ ಹೋದರೂ ಸಾಷ್ಟಾಂಗ ಹಾಕಿದ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ಟು ತಪ್ಪದು. ನಿಶ್ಚಯ ಜ್ಞಾನ ಇದ್ದ ಮಾತ್ರ ಏನಾಗೋದಿಲ್ಲ, ಅದು ತಪ್ಪು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾತಕ್ರೆ ಓದಿ ಓದಿ ಗಟ್ಟಿ ಮಾಡ್ಕೋಬೇಕು ಅಂದರೆ ಇಂಥ ಅಪಾಯ ಬರೋದಿಲ್ಲ ನಮಗೆ. ಅರ್ಥ ಆಯ್ತಾ? ಈಗ ಹೆಚ್ಚೆಚ್ಚು ಎಕ್ಸ್ಪರ್ಟೈಸ್ ಆಗ್ತಾ ಹೋದಂತ ಏನೋಗ್ತಾನೆ ಅವನು, ಹೆಚ್ಚು ಕ್ಲಿಯರ್ ನಾಲೆಡ್ಜ್ ಬರಲಿಕ್ಕೆ ಶುರುವಾಗ. ಅದಕ್ಕೆ ಹೆಚ್ಚೆಚ್ಚು ಓದೋದ್ರಿಂದ ಹೆಚ್ಚು ಪ್ರಯೋಜನ. ಪ್ರತ್ಯೇಕಂ ನಿಶ್ಚಾಯಕ ಭಾವ ಸಹಕೃತ. ಎಷ್ಟೋ ತೀರ್ಥಯಾತ್ರೆಗೆ ಹೋಗಿರ್ತಾರೆ, ಯಾವುದೋ ತೀರ್ಥಕ್ಕೆ ಹೋದ್ವಿ ಅಂತ ಹೇಳ್ತಾರೆ, ಯಾವ್ದೇವ್ರು ಇದ್ದಾರೆ ಅಂತ ಶುರು ಮಾಡ್ತಾರೆ, ಈಗೆಲ್ಲ ಶುರು ಮಾಡಿಬಿಡ್ತಾರೆ. ಅದು ಯಾವುದೋ ಹೇಳಿದರೆ ರೀ ಕೊನೆಗೆ ಅಂತ ಹೇಳ್ತಾರೆ. ನೋಡಿದ್ರೆ ಹೋಗಿ ಬಂದರೆ ಪುಣ್ಯ ಆಗ್ತದೆ, ಯಾವ್ದೇವರೋ ಗೊತ್ತಿಲ್ಲ ಅವರಿಗೆ, ಈ ಥರ ಬೇಕಾದ್ರೆ ಸಿಗ್ತಾರೆ, ಯಾವ್ದೇವರೋ ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ಬೇಕು ಈ ಮತ್ತೆ, ತಿಳುವಳಿಕೆನೇ ಇಲ್ಲ. ಆಯ್ತು, ಏನು ಪುಣ್ಯ ಬಂತು ಇವರಿಗೆ, ಎಲ್ಲೋ ಹೊಡೆದ್ರೆ ಜ್ಞಾನ ಗುರಿ ಮುಟ್ತಾರೆ, ಮತ್ತೆ ಬಸ್ ಎಲ್ಲೋ ಹೋಗ್ಬಿಟ್ರೆ ಆಫೀಸ್ಗೆ ಹೋಗ್ತಾರಾ, ದಾರಿ ಬೇಕಲ್ಲ ಒಂದ್ಸರಿ. ಈ ಥರ ಜ್ಞಾನನೇ ಭಾರಿ ಜನ ಜಾಸ್ತಿ ಇರೋದು. ಉಪನ್ಯಾಸಕ್ಕೆ ಹೋಗಿರ್ತಾರೆ, ಭಾಳ ಚೆನ್ನಾಗಿ ಏನು ಉಪನ್ಯಾಸ ಅಂತ ಶುರು ಮಾಡಿಬಿಡ್ತಾರೆ. ನೀನು ಅದು ನೀವೇ ಹೇಳಿ ಏನಂತ, ಇನ್ನೊಬ್ರು ಅವ್ನು ಡಾಕ್ಟರೇ ಕೇಳ್ತಾರೆ, ಯಾರೋ ಕೇಳೋಣ ಅಂತ ಫೋರ್ಸ್ ಫೋನ್ ಮಾಡಿಬಿಡ್ತಾರೆ ಕೊನೆ. ಹಾಗೆ ಮಾಡಬಾರ್ದು. ಇವಾಗ ಮುಖ್ಯ ವಿಷಯನೇ ಗೊತ್ತಿಲ್ಲದೆ ಹೋದರೆ ಹೇಳೋದೇನು ಇವ್ರು ಮತ್ತೆ, ಇದೆಲ್ಲ ಅಂತ ಮನೆಗೆ ತಪ್ಪುಗಳಾಗುತ್ತೆ. ಆ ಥರ ಇರಬಾರ್ದು. ಎಷ್ಟು ಬಿಟ್ಟು ಕಾರ್ಯಕರ್ತರಿಗೆ ಗೊತ್ತಿಲ್ಲ, ಕೊನೆ ದಿವಸ ಬಂದುಬಿಟ್ಟಿರ್ತಾರೆ ಪಾಪ, ಕೊನೆ ದಿವಸ ಬಂದಿರ್ತಾರೆ, ಒಂದಾಟ ಮಾಡೋಕ್ಕೆ ಬಂದಿರ್ತಾರೆ. ಅವರು ಇಷ್ಟು ದಿವಸ ರಾಮಾಯಣ ಭಾರಿ ಚೆನ್ನಾಗಿ ಹೇಳಿದ್ದಾರೆ, ಭಾಗವತ್ ಹೇಳಿರ್ತಾರೆ ಪಾಪ ಇವರು, ರಾಮಾಯಣ ಭಾರಿ ಸರ್ಟಿಫಿಕೇಟ್ ಬೇರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಸಂತೋಷ ಆಗಬೇಕು ಕೇಳಿದವರಿಗೆ, ಅಷ್ಟು ಮೂರ್ಖತನ ಇರುತ್ತೆ. ಅದು ಅಂಥವರೇ 90% ಅಂತ ಕೇಸೇ ಇರೋದು. ಪ್ರತ್ಯೇಕಂ ನಿಶ್ಚಾಯ ಕಾಭಾವ ಸಹಕೃತ ಸಮಾನ ಸಮಾನ ಧರ್ಮ ಸಮಾನ ಅಸಮಾನ ಧರ್ಮ ವಿಪ್ರತಿಪತ್ಯುಪಲಬ್ಧಿ ಜನ್ಮ ಪಂಚಥಾ ವಿದ್ಯತೆ ಇತಿ ತದ್ಯಥಾ ಸಮಾನ ಧರ್ಮ ದೀರ್ಘತ್ವ ಸ್ಥಾನರ್ವ ಪುರುಷೋ ವಾ ಇತಿ ಅಸಮಾನ ಧರ್ಮ ಆಕಾಶ ವಿಶೇಷ ಗುಣತ್ವ ಶಬ್ದೋ ನಿತ್ಯೋ ನಿತ್ಯೋ ವಾ ಇತಿ ವಿಪ್ರತಿಪತ್ತೇ ಭೌತಿಕಾರಿ ಇಂದ್ರಿಯಾಣಿ ಉತ ಅಭೌತಿಕಾರಿ ಇತಿ ಉಪಲಬ್ಧೇ ಕಿಂ ಸತಿತಮುತಂ ಅಸತ್ ಇತಿ ಅನುಪಲಬ್ಧೆ ಕಿಮತ್ರ ಯಕ್ಷ ಅಸ್ತಿ ನವಾಯಿತಿ. ಇಲ್ಲೂ ಕೂಡ ಒಂದು ವಿಶೇಷ ಗೊಂದಲ. ಮತ್ತೆ ಏನು ಗೊಂದಲ ಅಂದರೆ, ಸಂಶಯ ಹೇಗೆ ಹುಟ್ಟುತ್ತೆ ಅಂತ ಪ್ರಶ್ನೆ. ಸಂಶಯ ಯಾತಕ್ಕೆ ಬರುತ್ತೆ ಅರ್ಥ ಆಯ್ತಾ? ಸಂಶಯ ಬರಬೇಕಾದ್ರೆ ಮುಖ್ಯವಾದ ಏನಿರಬೇಕು? ಅದು ದೂರದಲ್ಲಿ ನೋಡಿದ, ಅಲ್ಲಿ ರಾಮನೋ ಕೃಷ್ಣನೋ ಅನ್ಕೊಂಡ, ಇಬ್ಬರು ಏನು ಸಿಮಿಲಾರಿಟಿ ಇದೆ ಇಬ್ಬರಲ್ಲೂ ಕೂಡ? ಮನುಷ್ಯತ್ವ ಕಾಮನ್ ಫ್ಯಾಕ್ಟರ್ ಇದೆ, ಹೈಟ್ ಕೂಡ ಒಂದೇ ರೀತಿ ಇತ್ತು ಅವ್ರು ಇಬ್ಬರು ಕೂಡ, ಗೊತ್ತಾಯ್ತಾ? ಅದೆಲ್ಲ ಬಣ್ಣ ಕೂಡ ಒಂದೇ ರೀತಿ ಇತ್ತು. ಅವಾಗ ಡೌಟ್ ಬರಲಕ್ಕೆ ಕಾರಣ ಆಯ್ತು. ಸೊ ಏನಿರಬೇಕಂತ ಡೌಟ್ ಬರ್ಬೇಕಾದ್ರೆ ಏನು ಬರಬೇಕು ಅಂತ ಆಯ್ತಾಗ ಸಿಮಿಲಾರಿಟಿ ಇರಬೇಕು. ಅದು ಮೇನ್ ಕಾರಣ ಡೌಟ್ಗೆ. ಯಾವ್ದು ಇರಬೇಕಲ್ಲಿ? ಸಿಮಿಲಾರಿಟಿ ಇರಬೇಕು. ಇಲ್ಲದೆ ಹೋದ್ರೆ ಡೌಟ್ ಬರೋ ಚಾನ್ಸಸ್ಸೇ ಇಲ್ಲ. ಯಾರೋ ಮನುಷ್ಯನ ನೋಡ್ಬಿಟ್ಟು ಇವನು ಬಹುಶಃ ಕತ್ತೆ ಇರ್ಬೋದು ಅನ್ಕೊಳಕ್ ಹೋಗೋದಿಲ್ಲ, ಇವನು ಪ್ರಾಣಿ ಇರ್ಬೋದು ಅನ್ಕೊಳಕ್ ಹೋಗೋದಿಲ್ಲ. ಯಾಕೆ? ಎರಡು ಕಾಲಿನಿಂದ ವ್ಯತ್ಯಾಸ ಶುರುವಾಯ್ತು. ಎರಡು ಕಾಲು ನಾಲ್ಕು ಕಾಲ ಶುರುವಾಗುತ್ತೆ ವ್ಯತ್ಯಾಸ. ಅದು ಯಾವಾಗಲೂ ಕೂಡ ಸಮಾನ ಧರ್ಮ ಇದ್ರೆ ಮಾತ್ರ. ಸಮಾನ ಧರ್ಮಕ್ಕೆ ಏನಂತ ಕರೀತಾರೆ? ಸಾಧಾರಣ ಧರ್ಮ ಅಂತ. ಸಾಧಾರಣ ಅಂತ ಆರ್ಡಿನರಿ ಅಂತ ಅರ್ಥ ಅಲ್ಲ, ಕಾಮನ್ ಅಂತ ಅರ್ಥ. ಸಾಧಾರಣ ಶಬ್ದಕ್ಕೆ ಏನರ್ಥ? ಕಾಮನ್ ಪ್ರಾಪರ್ಟೀಸ್ ಒಂದು ಕಡೆ ಕಂಡ್ರೆ, ಇವತ್ತು ಬಿಳಿಯಾದ ಒಂದು ಪದಾರ್ಥ ಕಂಡ್ರೆ ದ್ರವ, ಅಥವಾ ಹಾಲು ಸುಣ್ಣದ ನೀರು ಸಂಶಯ ಶುರುವಾಯ್ತು. ಯಾತಕ್ಕೆ? ಎರಡು ಸಿಮಿಲರ್ ಆಗಿ ಯಾವ್ದ್ರ ಸಿಮಿಲಾರಿಟಿ ಇದೆ ಈಗ? ಅದು ಹಾಲೋಟಾರು ಅಂತ ಸಂಶಯ ಬರೋದಿಲ್ಲ. ಹಾಲೋಟಾರು ಅಂತ ಬರೋ ಚಾನ್ಸ್ ಇಲ್ಲ. ಯಾತಕ್ಕೆ? ಡಿಸಿಮಿಲರ್, ಟೋಟಲಿ ಡಿಸಿಮಿಲರ್. ಅದು ಸಿಮಿಲಾರಿಟಿ ಅಂತ ಏನು ಡೌಟ್ ಬರುತ್ತಾಗ? ಇದು ಎರಡರಲ್ಲಿ ಯಾವ್ದಿರ್ಬೋದು, ಆ ಸಿಮಿಲಾರಿಟಿ ಎಲ್ಲೆಲ್ಲಿರ್ಬೋದು ಅದು ಮಾತ್ರ ಬರುತ್ತೆ. ತದ್ಯಥ ಸಮಾನ ಧರ್ಮ ದೀರ್ಘತ್ವ ಸ್ಥಾಣುರ್ವಾ ಪುರುಷೋ ವಾ ಇತಿ. ಅದು ಸಿದ್ಧಾಂತ ಅಷ್ಟೇ. ಬಡದವ್ರು ಹಾಗಲ್ಲ. ನೈಯಾಕರೇ ಏನು ಮಾಡ್ತಾರೆ ಗೊತ್ತಾ? ಐದು ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಸಾಧಾರಣ ಧರ್ಮ ಒಂದು, ಅಸಾಧಾರಣ ಧರ್ಮ ಒಂದು, ಉಪಲಬ್ಧಿ ಒಂದು, ಅನುಪಲಬ್ಧಿ ಒಂದು, ವಿಪ್ರತಿಪತ್ತಿ ಒಂದು. ಇಷ್ಟು ಕಾರಣಕ್ಕೆ ಸಂಶಯ ಬರಬಹುದು ಅಂತ ಹೇಳ್ತಾರೆ. ಅದೇ ಅನುವಾದ ಇದಿಷ್ಟು ಕೂಡ ಕೊನೆಗೆ ಹೇಳ್ತಾರೆ. ಇದೆಲ್ಲ ಸರಿಯಲ್ಲ. ಉಳಿಯೋದು ಒಂದು, ಯಾವ್ದು ಉಳಿಯುತ್ತೋ ಒಂದು, ಸಮಾನ ಧರ್ಮ ಒಂದೇ ಸಂಶಯ ಕಾರಣ. ಉಳಿದ ಐದು ಅದರಲ್ಲಿ ವೆರೈಟಿಗಳು, ಸಬ್ ವೆರೈಟಿಗಳು ಅಷ್ಟೇ. ಮೇನ್ ವೆರೈಟಿ ಅಲ್ಲ. ಮೇನ್ಲಿ ಬರೋ ಕಾಸ್ ಯಾವುದಾಗಿರ್ಬೇಕು ಸಂಶಯಕ್ಕೆ? ಸಮಾನ ಧರ್ಮನೇ ಆಗಿರಬೇಕು. ಅದು ಹೇಳಕ್ಕೆ ಹೋಗೋದಿಲ್ಲ, ತುಂಬ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಿ. ಅದು ಬೇಡ. ಉಪಲಬ್ಧಿ ಅನುಪಲಬ್ಧಿಯೋ ಸಮಾನ ಧರ್ಮ ಏವ ಅಂತರ್ಭಾವಾತ್ ತ್ರೈವಿಧ್ಯಮಿತಿ ಅಪರೇ. ಕೆಲವರು ಐದೊಂದು, ಕೆಲವರು ಮೂರು ಅಂದರು. ಸಿದ್ಧಾಂತ ಹೇಳ್ತಾರೆ, ಸಮಾನೇ ಸದಸತೋರು ಉಪಲಬ್ಧತ್ವಾತ್ ಅನುಪಲಬ್ಧತ್ವೇ ಇತಿ. ಅಸಮಾನ ಧರ್ಮ ವಿಪರೀಪತ್ಯೋರಪಿ ಸಮಾನ ಧರ್ಮ ಇವ ಅಂತರ್ಭಾವಯಿತು ಶಕ್ಯತ್ವಾತ್ ಏಕವಿಧ್ಯಮಿತಿ ತತ್ವಂ. ಇದೇ ಹೇಳಿದ್ದೆ, ಏಕವಿದ್ಯೆ ಒಂದೇ ವಿಧ ಅಂಬೋದೇ ತತ್ವ. ಏನು ಕಾರಣ ಅದಕ್ಕೆ? ಸಾಧಾರಣ ಧರ್ಮ ಸಂಶಯ ಹೇತು. ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು ಸಂಶಯ ಕಾರಣವಾಗೋದು ಯಾವುದು. ಸಾಧಾರಣ ಧರ್ಮ ಕಾಮನ್ ಪ್ರಾಪರ್ಟಿ ಅಂತ ತಿಳ್ಕೊಂಡ್ರೆ ಆಯ್ತು. ವಿಪರೀತ ನಿಶ್ಚಯವು ವಿಪರ್ಯಯ, ಅದು ಅರ್ಥ ಆಗ್ಬೇಕು. ವಿಪರೀತ ನಿಶ್ಚಯವು ವಿಪರ್ಯಯ. ವಿಪರ್ಯಯ ಅಂದ್ರೆ ಏನು ಅಂತ ಕೇಳಿದರೆ, ವಿಪರೀತ ನಿಶ್ಚಯ. ಸಂಸ್ಕೃತದಲ್ಲಿ ವಿಪರೀತ ಶಬ್ದನೂ ಬೇರೆ ಅರ್ಥಲ್ಲೇ ಬಂದಿರೋದೀಗ. ವಿಪರೀತ ಅಂದರೆ ಕನ್ನಡದಲ್ಲಿ ಏನರ್ಥ? ಭಾರಿ ಜಾಸ್ತಿ ಅಂತ. ವಿಪರೀತ ಸುಳ್ಳು ಹೇಳ್ತಾನೆ ಅಂದ್ರೆ ಏನು? ಭಾರಿ ಸುಳ್ಳು ಹೇಳ್ತಾನೆ ಅಂತ. ವಿಪರೀತ ಜನ ಸೇರಿದ್ರು ಅಂದ್ರೆ ಏನು? ತುಂಬ ಜನ ಸೇರಿದ್ರು ಕನ್ನಡದೊಳಗೆ. ಸಂಸ್ಕೃತದಲ್ಲಿ ಹಾಗಲ್ಲ. ವಿಪರೀತ ಅಂದ್ರೆ ಏನು? ವಿರುದ್ಧ ಅಂತ, ಅಪೋಸಿಟ್ ಅಂತ ಅರ್ಥ. ವಿಪರೀತ ನಿಶ್ಚಯವು ವಿಪರ್ಯಯ. ಇಲ್ಲಿ ಯೋಚನೆ ಮಾಡಿ, ಜ್ಞಾನ ಇನ್ನೊಂದು ಕ್ಲಾಸಿಫೈ ಮಾಡಬಹುದು. ಯಾವ ರೀತಿ? ಜ್ಞಾನಂ ದ್ವಿವಿಧಂ. ಏನಂತ? ನಿಶ್ಚಯಾತ್ಮಕ ಅನಿಶ್ಚಯಾತ್ಮಕ ಸ್ಥೇತಿ. ನಿಶ್ಚಯಾತ್ಮಕ ಜ್ಞಾನ, ನಿಶ್ಚಯಾತ್ಮಕವಲ್ಲದ ಜ್ಞಾನ ಅಂತ ಎರಡು ವಿಧ. ನಿಶ್ಚಯಾತ್ಮಕವಲ್ಲದ ಜ್ಞಾನ ಯಾವುದು? ಸಂಶಯ. ನಿಶ್ಚಯ ಜ್ಞಾನ ಅಂಬೋದು ಎರಡು ವಿಧ ಮತ್ತೆ. ಏನಂತ? ಯಥಾರ್ಥ ನಿಶ್ಚಯ, ಅಯಥಾರ್ಥ ನಿಶ್ಚಯ ಅಂತ ಎರಡು ವಿಧ. ಅರ್ಥ ಆಯ್ತಾ? ಈಗ ಯಥಾರ್ಥ ಯಥಾರ್ಥ ಈ ರೀತಿ ಜ್ಞಾನ ಬೇಕಾದ್ರೂ ಮಾಡ್ಬೋದು. ಅಥವಾ ಜ್ಞಾನ ಮೂರು ವಿಧ. ಯಾವ ರೀತಿ? ಯಥಾರ್ಥ ಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಅಂತ ಮೂರು ವಿಧ ಆಗಬೇಕಾದ್ರೂ ಮಾಡ್ಬೋದು. ಅಥವಾ ಎರಡು ವಿಧ ಅಂತ ಬೇಕಾದ್ರೂ ಮಾಡ್ಬೋದು. ಎರಡು ವಿರೋಧ ಇದೆಯಾ? ವಿರೋಧ ಇಲ್ಲ. ಅದಕ್ಕೆ ಆಚಾರ್ಯ ಏನಂತ ಹೇಳಿದ್ರು? ಒಟ್ಟು ವಿಷಯಕ್ಕೆ ವಿರೋಧ ಬರೋದು ಕ್ಲಾಸಿಫಿಕೇಟ್ ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ಯಾವುದ್ರದ್ದು ತಪ್ಪಾರದ್ರಿಂದ ಕಾನ್ಸೆಪ್ಟ್ ಚೇಂಜ್ ಆಗಬಾರ್ದು. ಕಾನ್ಸೆಪ್ಟ್ ಚೇಂಜ್ ಆಗದಂತೆ ಮಾಡಿಕೊಂಡ್ರೆ ಏನೂ ತಪ್ಪಲ್ಲ. ಐತಾರ್ಥ ಜ್ಞಾನ ಹೇಳ್ತಾರೆ ಈಗ. ಐತಾರ್ಥ ಜ್ಞಾನದಲ್ಲಿ ಎರಡು ವಿಧ ಮತ್ತೆ. ಐತಾರ್ಥ ಜ್ಞಾನ ಎರಡು ವಿಧ. ಏನಂತ? ಸಂಶಯದ ಐತಾರ್ಥ ಜ್ಞಾನನೇ, ವಿಪರೀತ ನಿಶ್ಚಯ ಐತಾರ್ಥ ಜ್ಞಾನನೇ. ಆ ರೀತಿ ಬೇಕಾದ್ರೆ ಮಾಡ್ಬೋದು. ಯಥಾರ್ಥಂ ಅಯಥಾರ್ಥ ಅಂಚೇತಿ ಜ್ಞಾನಂ ದ್ವಿವಿಧಂ. ಯಥಾರ್ಥ ಜ್ಞಾನಂ ಅಂದ್ರೆ ಏನು? ಅದಕ್ಕೆ ಟೆಕ್ನಿಕಲ್ ಟರ್ಮ್ ಪ್ರಮಾ ಅಂತ ಕರಿಬೇಕು. ಯಥಾರ್ಥ ಒಂದು ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ ಅದಕ್ಕೆ ಪ್ರಮಾ. ಅದಕ್ಕೆ ವಿಪರೀತ ನಿಶ್ಚಯಕ್ಕೆ ಶಾರ್ಟ್ ಫಾರಂ ಏನು? ಭ್ರಮ. ಇದು ಭ್ರಮ, ಅದು ಭ್ರಮ. ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಭ್ರಮ ಅಂದ್ರೆ ಏನು? ಯಥಾರ್ಥ ಜ್ಞಾನ. ಭ್ರಮ ಅಂದ್ರೆ ಏನು? ಮಿಥ್ಯಾಜ್ಞಾನ. ಸಂಶಯ ಸಂಶಯನೇ. ವಿಪರೀತ ನಿಶ್ಚಯ ವಿಪರ್ಯಯ ಆಪೋಸಿಟ್ ತಿಳ್ಕೊ. ಇದು ಬೆಳ್ಳಿ ನೋಡಿದ್ರೆ ಬೆಳ್ಳಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಭ್ರಮ ಬೆಳ್ಳಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಶಕ್ತಿ ನೋಡಿ ಶಕ್ತಿ ಅಂತ ತಿಳ್ಕೊಂಡ. ಏನದು? ಭ್ರಮ. ಶಕ್ತಿ ನೋಡಿ ರೈತ ಅಂತ ತಿಳ್ಕೊಂಡ. ಏನದು? ಅದು ಭ್ರಮ. ಯಾಕೆ? ಇರೋದೇ ಒಂದು ತಿಳ್ಕೊಂಡಿದ್ದೇ ಒಂದು. ಶಕ್ತಿ ಅಂತ ತಿಳ್ಕೊಳ್ಳೇ ಇಲ್ಲ ಪೂರ್ತಿ. ಏನಂತ ತಿಳ್ಕೊಂಡ್ಬಿಟ್ಟ ಅದನ್ನ? ಬೆಳ್ಳಿ ಅಂತಾನೆ ತಿಳ್ಕೊಂಡ್ಬಿಟ್ಟ. ಅದರಿಂದ ಏನಾಯ್ತದು? ಭ್ರಮ ಆಗಿದೆ. ಶಕ್ತಿನೋ ರೈತನೋ ಅಂತ ತಿಳ್ಕೊಂಡ. ಅದೇನದು? ಸಂಶಯ. ಮೂರು ಜ್ಞಾನ ಒಂದರಲ್ಲೇ ಇದೆ. ಈಗ ಶಕ್ತಿನ ಶಕ್ತಿ ಅಂತ ತಿಳ್ಕೊಂಡ್ರೆ ಅದು ಭ್ರಮ. ಶಕ್ತಿ ರಹಿತ ಅಂತ ತಿಳ್ಕೊಂಡ್ರೆ ಭ್ರಮ. ಸಿಕ್ತಿರೋ ರೈತ ಡೌಟ್ ಮಾಡ್ಕೊಂಡ್ರೆ ಸಂಶಯ ಅಷ್ಟೇ. ಮೂರು ಒಂದೇ ಇದರಲ್ಲಿ ಮೂರು ಸಿಗುತ್ತೆ, ನೆನ್ಪಿಟ್ಕೊಂಡಿದ್ರೆ ಆಯ್ತು. ಅದಕ್ಕೆ ಏನು ಹೇಳಿದೆ, ಕಾಮನ್ ಫ್ಯಾಕ್ಟರ್ ಇದೆ. ಈಗ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಜ್ಞಾನತ್ವ ಮೂರರಲ್ಲೂ ಇದೆ. ಜ್ಞಾನಕ್ಕೆ ಏನಂತ ಹೆಸರು ಬಟ್ ಸುಮ್ಮನೆ ಜನರಲ್ ಅರ್ಥ ಏನದಕ್ಕೆ, 100% ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಜ್ಞಾನ ಅಂದ್ರೆ ಏನರ್ಥ, ನಾಲೆಡ್ಜ್ ಅಂತ ಅರ್ಥ. ರೈಟ್ ನಾಲೆಡ್ಜ್ ರಾಂಗ್ ನಾಲೆಡ್ಜ್ ಹಾಗಾಗ್ಬೋದು, ಅದ್ರ ತಪ್ಪಲ್ಲ. ಇನ್ನೂ ಕರೆಕ್ಟಾಗಿ ತಿಳ್ಕೊಂಡಾಗ ಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನನೇ, ತಪ್ಪು ಜ್ಞಾನ ಅಂತ ಕರೀಲೇಬಾರದು. ಲೋಕದಲ್ಲಿ ಏನು ಬಂದಿದೆ ಈಗ, ಈಗ ಮಾಯಾವಾದಿಗಳು ವಿದ್ವಾಂಸರು ಅಂತ ಕರಿತೇವಿಲ್ಲ, ನಾವೀಗ ವಿದ್ವಾಂಸರು ಅಂತ ಕರಿತೇವಿಲ್ಲ, ಸನ್ಮಾನ ನಾವೇ ಮಾಡ್ತೀವಿಲ್ಲ ಎಷ್ಟೊತ್ತಲ್ಲ. ಸೊ ವಿದ್ವಾಂಸರು ಅಂತ ಕರೆದಾಗ ಆಯ್ತಲ್ಲ, ನಮ್ಮ ಪ್ರಕಾರ ನಿಜವಾಗಲೇ ಏನವರು ಮಹಾಭ್ರಮ ಭ್ರಮ ವಿದ್ವಾಂಸರು ಬಂದ ತಿಳ್ಕೊಂಡು ಅಲ್ವೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಬೇಕೀಗ, ಲೋಕದೊಳಗೆ ಏನಂತ ಕರೀತಾರೆ, ಫೇಲ್ ಆದವನು ಸ್ಟೂಡೆಂಟ್ ಅಂತ ಕರಿತೇವಲ್ಲ, ಹಾಗೆ ಫೇಲ್ ಆದವನು ಸ್ಟೂಡೆಂಟೇ. ಅಲ್ಲಿವರೆಗೂ ಕೂಡ ಎಲ್ಲಿವರೆಗೂ ಫೇಲ್ ಅಂತ ಡಿಕ್ಲೇರ್ ಆಗೋದಿಲ್ಲ, ಫೇಲ್ಡ್ ಸ್ಟೂಡೆಂಟ್. ಕೊನೆಗೆ ಇಷ್ಟ ಆದರೂ ಏನಂತ ಹೇಳ್ತಾರೆ ಅವನಿಗೆ, ಫೇಲ್ಡ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಟೂಡೆಂಟ್ ಅಲ್ಲ ಅಂತ ಕರೆಯಾಗಿಲ್ಲ ಆ ರೀತಿ. ಸೊ ಜ್ಞಾನದ ಗುಂಪಿ ಸೇರಿದ್ದರಿಂದ ಜ್ಞಾನ ಸರಿಯಾದ ವಿಷಯ ಕರೆಕ್ಟಾಗಿ ಅಸಲ್ಷನ್ ಎರಡಿರಬೇಕು. ಈಗ ಸರಿ ಸರಿ ಸರ್ವೋತ್ತಮ ಜ್ಞಾನ ಇದೆ, ಅಸಲ್ಷನ್ ಇಲ್ಲ, ಸಂಶಯನೇ ಅದು. ಅರ್ಥ ಆಯ್ತಾ? ಈಗ ವಾಯುಜೀವೋತ್ತಮ ಜ್ಞಾನ ಸಂಶಯನೇ. ಅದಕ್ಕೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಕೂಡ ಸಂಶಯನೇ. ವಾಯುವೇ ಜೀವೋತ್ತಮ, ಹರಿಯೇ ಸರ್ವೋತ್ತಮ, ಅದೇನದು ಯಥಾರ್ಥ ಜ್ಞಾನ. ಹರಣೇ ಸರ್ವೋತ್ತಮ, ಅದೇನದು ಮಿಥ್ಯಾಜ್ಞಾನ. ಆ ರೀತಿ ಸರಿಯಾಗಿ ತಿಳ್ಕೊಂಡ್ರೆ ಜ್ಞಾನದ ಎಷ್ಟು ವೆರೈಟಿ ಇದೆ. ಇದರಿಂದ ಏನು ಉಪಯೋಗ ಅಂದರೆ, ನಮ್ಗೆ ಜ್ಞಾನ ಬಂದಿದೆ ಈಗ, ನಮ್ಗೆ ಎಂಥ ಜ್ಞಾನ ಬಂದ, ಸಂಶಯದ ಬಗ್ಗೆನೇ ಸರಿಯಾದ ಜ್ಞಾನ ಬಂದಿದೆಯಾ? ಸಂಶಯದ ಬಗ್ಗೆನೇ ಸಂಶಯ ಇದ್ರೆ ಹೌದಲ್ಲ, ಸಂಶಯದ ಬಗ್ಗೆ ಏನು ಬಂದಿದೆ ನಮಗೀಗ ಸರಿಯಾಗಿ ಗೊತ್ತಾಗ್ಬಿಟ್ಟಿದೆ. ಏನಂತ, ಡೋಲಾಯಮಾನಂ ಜ್ಞಾನಂ ಸಂಶಯ. ನಾವೆಲ್ಲ ಮನಸ್ಸಲ್ಲಿ ಯೋಚನೆ, ಬಂದಿರೋ ಜ್ಞಾನ ಯಾವುದೀಗ ಯೋಚನೆ ಮಾಡಿಕೊಂಡ್ರೆ ಅವಾಗ ಅಪ್ಲಿಕೇಶನ್ನು. ಸುಮ್ಮನೆ ಅವ್ರಿಗೆ ಸಂಶಯ ಇವ್ರ ಸಂಶಯ ಬೇಕಾಗಿಲ್ಲ, ನಮಗೇನಾಗಿದೆ ಈಗ, ನಮಗೆ ಸಂಶಯ ಇದ್ರೆ ತಪ್ಪಾಗಲಿಲ್ವಾ? ಎರಡು ಭಾಷೆಯಲ್ಲಿ ಆಚಾರ ಹೇಳ್ತಾರೆ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಅಲ್ಲಿ ಯೋಚನೆ ಮಾಡಿ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಮಿಥ್ಯಾಜ್ಞಾನ ಸೇರಿಸಿದ್ರು, ಜ್ಞಾನಕ್ಕೆ ಸೇರಿಸಲಿಲ್ಲ. ಏನಂತ ಹೇಳಿದ್ರು, ಸೊ ಜ್ಞಾನ ಮೀನ್ಸ್ ಏನಲ್ಲಿ ಯಥಾರ್ಥ ಜ್ಞಾನ ಅಂತಾನೆ ಅರ್ಥ. ಆ ರೀತಿ ಕೆಲವೊಮ್ಮೆ ಅಲ್ಲ ಅಂತ ಹೇಳಿದಾಗ ಅರ್ಥ ಬೇರೆ ಇಟ್ಕೊಂಡಿದ್ದಾರೆ ಅಂತ. ಗುಣಗಳು ಹಾಗೇನೆ, ಗುಣವಂತ ಅಂದ್ಬಿಡ್ತಾರೆ, ಗುಣವಂತ ಅಂತಾರೆ. ಸಾಮಾನ್ಯವಾಗಿ ಏನರ್ಥ ಅದಕ್ಕೆ, ಸದ್ಗುಣವಂತ. ಅಲ್ರಿ, ಎಂಥ ದುರ್ಗುಣ ಇದೆ ಅಂತ ಹೇಳ್ತಾರೆ ಅವನಿಗೆ. ಸೊ ಗುಣಕ್ಕೆ ಏನು ಸೇರಿಸಿದ್ರಲ್ಲಿ, ಈಗ ದುರ್ಗುಣ ಅಂತ ಸೇರಿಸಿದ್ರು. ಹೋಗ್ತಾನೆ, ಗುಣವಂತ ಅಂದ್ರೂ ಅರ್ಥ ಇದೆ, ಸದ್ಗುಣವಂತ ಅಂತ ಕರಿಬೇಕಾಗ. ಗುಣವಂತನೇ ಕರೆಕ್ಟೇ, ಸದ್ಗುಣ ದುರ್ಗುಣ ಕಳ್ಳ ಹೈ ಕ್ಲಾಸ್ ಕಳ್ಳತನ ಮಾಡ್ತಾನೆ ಗುಣವಂತ, ಏನು ಮಾಡಬೇಕಾಗ, ಅಲ್ಲ ದುರ್ಗುಣವಂತ ಅಂತ ಕರಿಬೇಕ. ಸೊ ಒಳ್ಳೆತನ ಇದ್ದಾಗ ಸದ್ಗುಣವಂತ, ಸಾಮಾನ್ಯ ಗುಣವಂತ ಅಂದ್ರೆ ಗುಣವಂತನೇ. ಆದರೆ ಲೋಕದಲ್ಲಿ ಗುಣವಂತ ಎಂಬ ಶಬ್ದನ ಗುಣವಂತ ಅಲ್ದರಲ್ಲೂ ಕೆಟ್ಟಗಡೆ ಉಪಯೋಗಿಸಿರೋದನ್ನ ಏನಂತ ಮಾಡಬೇಕು, ಅದಕ್ಕೆ ನಾವೀಗ ಸದ್ಗುಣ ಅಂತ ಸೇರಿಸ್ಬೇಕು. ಅದೇ ರೀತಿಯಲ್ಲಿ ಜ್ಞಾನವನ್ನು ಮಿಥ್ಯಾಜ್ಞಾನದ ಕರೆಕರ ಅಭ್ಯಾಸ ಆಗಿರೋದ್ರಿಂದ ಏನಂತ ಹೇಳ್ಬೇಕು ನಾವೀಗ, ಯಥಾರ್ಥ ಜ್ಞಾನ, ಸಜ್ಞಾನ, ಹೀಗೆಲ್ಲ ಕರಿಬೇಕು. ನರಸಿಂಹೋ ಅಖಿಲ ಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಲ್ಲಿ ಸಜ್ಞಾನ ಅಂತ ಸೇರಿಸಿದ್ರೆ ಯಾತಕ್ಕೆ, ಉಳಿದವರಿಗೆ ಇರುವಂಥ ಜ್ಞಾನ ದೇವರು ಅಂತ ತಿಳ್ಕೊಂಡ್ಬಿಡಬಾರದು ಅಂತ ಹೇಳೋದಕ್ಕೋಸ್ಕರ ಸತ್ ಅಂತ ಪದ ಹಾಕಿದ್ರು. ಅದೆಲ್ಲ ನೆನ್ ತಿಳ್ಕೊಂಡಿರ್ಬೇಕಾಗ. ಎಲ್ಲೆಲ್ಲಿ ಯಾತಕ್ಕೆ ಜ್ಞಾನ ಅಂತ ಕೆಲಸದ ಹಾಗೆ ಹೇಳೋದು ಉಂಟು, ಕೆಲವೊಮ್ಮೆ ಅಬ್ಜೆಕ್ಟಿವ್ ಆಗಿ ಹೇಳೋದು ಉಂಟು, ಹೇಳೋ ಉದ್ದೇಶ ಏನೋ ಅಂತ ತಿಳ್ಕೊಂಡಿದ್ರೆ ಸರಿ. ಅಲ್ಲೂ ಹಾಗೇನೆ, ಸತ್ ಜ್ಞಾನ ಸುಜ್ಞಾನ. ಸು ಅಂದ್ರೆ ಒಳ್ಳೆಯ, ಆಕ್ಚುಲಿ ಆ ಸು ಪ್ರಿಫಿಕ್ಸ್ ಯಾವ್ದು ಗೊತ್ತಾ, ಇಲ್ಲಿ ಸು ಪ್ರಿಫಿಕ್ಸ್, ಅಲ್ಲಿ ಸತ್ ಅಂಬುದು ಪ್ರಿಫಿಕ್ಸ್. ಅದಕ್ಕೆ ಸದ್ ಜ್ಞಾನ ಅಂತ ಆಯ್ತು. ಜ್ಞಾನ ಕಾಮನ್ನು, ಜ್ಞಾನ ಕಾಮನ್ನು, ಪ್ರಿಫಿಕ್ಸ್ ಮೇಲೆ ಚೇಂಜ್ ಆಗುತ್ತೆ. ಸತ್ ಜ್ಞಾನ ಸುಜ್ಞಾನ ಅಷ್ಟೇ, ಅರ್ಥದಲ್ಲಿ ಬೇರೆ ವ್ಯತ್ಯಾಸ ಇಲ್ಲದೆ ಹೋದ್ರು ಕೂಡ ಪ್ರಿಫಿಕ್ಸ್ ನೇಚರ್ನಲ್ಲಿ ವ್ಯತ್ಯಾಸ ಇದೆ. ಏನಲ್ಲ ಒಳ್ಳೆಯ ಸಜ್ಜನ, ಸುಜನ ಎರಡೂ ಒಂದು, ಸಜ್ಜನ ಸುಜನ. ದಿನಗಳನ್ನು ಕಳೆಯುವ ಜನರೇ ಸುಜನರು, ಸಜ್ಜನರ ಸಂಘ, ಇವೆಲ್ಲ ಪದದಲ್ಲಿ ಏನಿದೆ ನೋಡಿ, ಸರಿಯಾಗಿ ಎರಡು ಪದ ಉಪಯೋಗಿಸ್ತಾರೆ, ಸಜ್ಜನ ಸುಜನ ಎರಡು ಅರ್ಥ ಒಂದೇ. ವಿಪರೀತ ನಿಶ್ಚಯವು ವಿಪರ್ಯಯ, ಯಥಾ ಶುಕ್ತಿ ಕಾಯಾಮಿದಂ ರಜತಮಿತಿ. ಶುಕ್ತಿಯನ್ನು ನೋಡಿದ, ಏನಂತ ತಿಳ್ಕೊಂಡ, ರಜತ ಅಂತ ತಿಳ್ಕೊಂಡ, ಅದೇನಂತ ಹೆಸರು ಅದಕ್ಕೆ, ಏನದು ಭ್ರಮ ಮಿಥ್ಯಾಜ್ಞಾನ. ಜ್ಞಾನವಿತ್ತನು ಪ್ರಮಾಣ ವಿದಾಸ. ಮತ್ತೊಂದು ಕ್ಲಾರಿಫಿಕೇಶನ್, ಈಗ ವಿಪರೀತ ನಿಶ್ಚಯೋ ವಿಪರ್ಯಯ, ಜ್ಞಾನವಿತ್ತೆ ಅನುಪ್ರಮಾಣ ವಿಧೇ ಅನುಮಾನಾದೇರಪಿ. ವಾಪಸ್ ಹೋಗ್ತಾರೆ ಅಲ್ಲಿಗೀಗ, ಇಲ್ಲಿಗೆ ಕೇವಲ ಜ್ಞಾನ ಅನುಪ್ರಮಾಣ ಮಾಡಿದ್ರಲ್ಲ, ಅಲ್ಲಿ ವಾಪಸ್ ಹೋದ್ರಿ. ಈಗ ಜ್ಞಾನವಿತ್ತೆ ಅನುಪ್ರಮಾಣ ವಿದಾಸ ಪ್ಯಾರ ಮಾಡ್ಕೋಬೇಕು ಅಲ್ಲಿಗೆ, ಈ ವಿಷಯ ಮುಗಿತಲ್ಲಿ. ಅನುಮಾನಾದೇರಪಿ ಸ್ವವಿಷಯ ಕೇವಲತ್ವಾನ್ನಾತಿ ವ್ಯಾಪ್ತಿ. ಬೇರೆ ಕಡೆ ಕೊಡಬೇಕಾದ್ರೆ ವಿಪರೀತ ನಿಶ್ಚಯ ವಿಪರ್ಯ ಇದೆಯಲ್ಲ, ಅಯಥಾರ್ಥ ನಿಶ್ಚಯವು ವಿಪರ್ಯಯ. ಅಯಥಾರ್ಥ ನಿಶ್ಚಯವು ಅದು ಕರೆಕ್ಟ್, ಅಯಥಾರ್ಥ ನಿಶ್ಚಯ ಯಥಾರ್ಥವಲ್ಲದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು. ಏನಾಯ್ತು ಅಲ್ಲಿಗೆ, ಅದು ವಿಪರ್ಯಯ. ಸೊ ಮೂರು ರೀತಿ ಜ್ಞಾನದ ಬಗ್ಗೆ ಕ್ಲಿಯರ್ ಮಾಡಿ ಯೋಚನೆ ಮಾಡ್ತಾ ಇರ್ಬೇಕು. ಯಾವಾಗ ಯಾವುದೇ ಒಂದು ಜ್ಞಾನ ಬಂದಾಗ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತೀವಿ, ಅದೇನು ಗೊತ್ತಿಲ್ಲ ಅಂತೀವಿ ಅದಕ್ಕೆ ಹೇಳ್ಬೇಕು ಹೇಳಿ ನೋಡಿ. ಆ ಅಲ್ಲ ಅಜ್ಞಾನ ಅಷ್ಟೇ, ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ತಪ್ಪು ಗೊತ್ತಿದ್ರೆ ಭ್ರಮ ಮಿಥ್ಯಾ ಜ್ಞಾನ, ಡೌಟ್ ಬಂದ್ರೆ ಸಂಶಯ, ಸರಿಯಾಗಿ ಗೊತ್ತಿದ್ರೆ ಯಥಾರ್ಥ ಜ್ಞಾನ. ಸೊ ಜ್ಞಾನಕ್ಕಾಯ್ತು ಈಗ, ಅದಕ್ಕೆ ಅಜ್ಞಾನ ವಿಪರ್ಯಾದಿಗಳು ಹೋಗ್ಬೇಕು ನಮಗೆ, ಅಜ್ಞಾನ ಪರಿಹಾರ ಮಾಡುವಂತ ಕೇಳಬೇಕು. ಆಮೇಲೆ ಜ್ಞಾನ ಬಂದ್ಬಿಡ್ತಾಗ ಅಜ್ಞಾನ ಹೋಗ್ಬಿಡ್ತು, ಸಂಶಯ ಬಂತು ಅವಾಗ ಏನು ಮಾಡ್ತೀರಿ, ಅದಕ್ಕೇನು ಬರಬೇಕು ಸಂಶಯ ಹೋಗಬೇಕು. ಅವ್ರು ನಿಶ್ಚಯ ಬಂತು, ತಪ್ಪು ನಿಶ್ಚಯ ಬಂದ್ಬಿಡ್ತು, ಅದು ಹೋಗ್ಬೇಕು. ಮತ್ತೇನು ಉಳಿಬೇಕಾಗ ಯಥಾರ್ಥ ಜ್ಞಾನ ಕೊಡುವಂತ ಕೇಳಬೇಕು. ಅಲ್ಲಿಗೆ ಏನಾಯ್ತು, ಸರಿ ಹೋಯ್ತು. ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂತ ತಕ್ಷಣ ಜ್ಞಾನ ಶಬ್ದಕ್ಕೆ ಏನರ್ಥ ಅಲ್ಲಿ, ಯಥಾರ್ಥ ಜ್ಞಾನ ಅಂತಾನೆ ಅರ್ಥ. ಇದೆಲ್ಲ ಕ್ಲಾರಿಫಿಕೇಶನ್ ಇಟ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಯಾವ ಬಂಧನೂ ಬರೋದಿಲ್ಲ. ಎಷ್ಟಾದ್ರೂ ಜೀವಕರ್ತೃದ ಬಗ್ಗೆ ಕೇಳ್ತಾರೆ, ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿದೆ, ಇದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಅಂತ. ಅಲ್ಲಿ ಏನಕ್ಕೆ ಗೊತ್ತಿದೆ ಅವರಿಗೆ, ಪೂರ್ಣ ಜ್ಞಾನ ಬಂದಿಲ್ಲ ಅಂತ. ಅಜ್ಞಾನ ಅಲ್ಲ ಗೊತ್ತಿದೆ, ಆದರೆ ಖಚಿತತೆ ಇಲ್ಲ, ಪೂರ್ಣ ಜ್ಞಾನ ಇಲ್ಲ. ಅದಕ್ಕೇನು ಬೇಕು, ಮತ್ತೆ ಮತ್ತೆ ಕೇಳಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಮತ್ತೆ ಮತ್ತೆ ಕೇಳೋದ್ರಿಂದಾಗ ಅನುಕೂಲ ಏನು ಅಂತ ಕೇಳಿದರೆ, ಜ್ಞಾನದಲ್ಲಿ ಏನು ಬರುತ್ತಾಗ ದಾರ್ಢ್ಯ ಬರುತ್ತೆ, ದಾರ್ಢ್ಯಕ್ಕೋಸ್ಕರ ಕೇಳಬೇಕು. ಅನುಪ್ರಮಾಣ ಲಕ್ಷಣ ಮಹ ಅಲ್ಲಿಗೆ ನಾಳೆ ದಿವಸ ಅನುಪ್ರಮಾಣದ ಲಕ್ಷಣವನ್ನು ಹೇಳ್ತಾರೆ, ಅದನ್ನು ಕಂಟಿನ್ಯೂ ಮಾಡಿ. ಮೊದಲೇ ಹೇಳಿದಂತೆ ಇದು ವಿಷಯಗಳು ತುಂಬ ಮುಖ್ಯ, ಇದು ಅರ್ಥ ಆದರೆ ಮುಂದೆ ಯಾವ ಭಾಗ ಬೇಕಾದ್ರೆ ಅರ್ಥ ಆಗುತ್ತೆ.